ప్రసుప్తాం సంజీవయత్యఖిల శక్తిధరస్వతామ్నా అన్యాంశ్చ హస్తచరణ శ్రవణత్వగాదీన్ ప్రాణాన్ నమో భగవతే పురుషాయతుభ్యః యస్మాద్ బ్రహ్మేంద్ర రుద్రాది దేవతానాం శ్రియోపి చ జ్ఞానస్ఫూర్తిః సదా తస్మై హరయే గురవే నమః వ్యాసాయ భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః లసతు శ్రీమదానందతీర్థేందుర్నో హృదం వరే యద్వచశ్చంద్రికా స్వాంత సంతాపం వినిగ్రంథతి సర్వోత్తమో విష్ణురథో రమా చ బ్రహ్మా చ వాయుశ్చ తదీయ పత్నిః అన్యే చ దేవాః సతతం ప్రసన్నా హరౌ సుభక్తిం మయి సందేశంతు శ్రీ గురుభ్యో నమః హరిః ఓం. నారాయణాయ పరిపూర్ణగుణార్ణవాయ విశ్వోదయస్థితిరయోన్నియతిప్రదాయ జ్ఞానప్రదాయ విబుధాసురసౌఖ్యదుఃఖసత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోకనమస్కృతం చ త్రైగుణ్యవర్జితమజం విభుమాద్యమీశం వందే భవఘ్నమమరాసుర సిద్ధవంద్యం. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయే. పరమ పవిత్రవాద శ్రీమన్ మహాభారతదల్లి యావ రీతియాగి పాండవరు అజ్ఞాతవాసవన్ను పూరైసి కృష్ణన నేతృత్వదల్లి దుర్యోధనన విరుద్ధ అనివార్యవాగి యుద్ధಕ್ಕೆ ಸಿದ್ಧವಾಗ್ತಾ ಇದ್ದರೆ ಅದನ್ನು ನೋಡಿದ್ದೇವೆ. ದುರ್ಯೋಧನ ಪಾಂಡವರನ್ನು ಯುದ್ಧದಲ್ಲಿ ಸೋಲಿಸಿ ರಾಜ್ಯವನ್ನು ಉಳಿಸಿಕೊಳ್ಳಬೇಕು ಅಂತಕ್ಕಂಥ ಯೋಚನೆ, ಆ ಸಾಮರ್ಥ್ಯ ಅವನಿಗಿಲ್ಲ. ಆದರೆ ಅವನು ನಂಬಿದ್ದು ಅದಕ್ಕಾಗಿ 11 ಅಕ್ಷೌಹಿಣಿ ಸೇನೆ ಒಂದು ಕಡೆಗೆ, ಇನ್ನು ಶಲ್ಯ ಮೊದಲಾದವರನ್ನು ತನ್ನ ಕಡೆ ಸೆಳ್ಕೊಳ್ಳೋ ಪ್ರಯತ್ನ. ಶಲ್ಯರಾಜನಂಥ ವ್ಯಕ್ತಿನ ತನ್ನ ಕಡೆ ಕರ್ಕೊಂಡ, ಭಾರಿ ಬಲಾಢ್ಯ, ಆದರೆ ಮೋಸದಿಂದ ಕರ್ಕೊಳ್ತಾನೆ, ಇದು ವಿಶೇಷ. ಆದ್ದರಿಂದ ದಕ್ಕೋದಿಲ್ಲ. ಎಲ್ಲಿ ವಂಚನೆ ಮಾಡಿ ಪ್ರಯೋಜನ ಪಡೆಯೋದಕ್ಕೆ ಹೋಗ್ತಾರೋ ಅದು ಉಳಿಯೋದಿಲ್ಲ ಅಂತ ಹೇಳೋದಕ್ಕೆ ಈ ದುರ್ಯೋಧನ ಶಲ್ಯರಾಜನಂಥ ಭಾರಿ ಬಲಾಢ್ಯರಲ್ಲಿ ಒಬ್ಬನನ್ನು ಕರ್ಕೊಂಡ್ರೂ ಸಹ ಯಾವ ಪ್ರಯೋಜನಕ್ಕೂ ಬರಲಿಲ್ಲ. ಆದ್ದರಿಂದ ಕಾರ್ಯಸಾಧನೆಯನ್ನು ನಾವು, ಗುರಿ ಸರಿ ಇರಬೇಕು ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದ ಸಾಧನೆ ಸಹ ಸರಿ ಇರಬೇಕು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದು. ಈ ಮಧ್ಯೆ ಧೃತರಾಷ್ಟ್ರ ತನ್ನ ಮಕ್ಕಳ ಸಾವಿನ ಪ್ರಶ್ನೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಂಜಯ ಅನೇಕ ವಿಚಾರಗಳನ್ನು ಹೇಳಿದ. ಪಾಂಡವರು ಈಗ ಹೇಳಿಕಳಿಸಿದ್ದಾರೆ, ಇದನ್ನು ಒಪ್ಪಿಕೊಳ್ಳೋದ್ರಲ್ಲಿ ಜಾಣತನ ಇದೆ ಅನ್ನೋದನ್ನು ಸಾಕಷ್ಟು ಹೇಳಿದ. ಭೀಮಾರ್ಜುನರ ಬಲ ಅಂದರೆ ದೃಪದ ಪುರೋಹಿತರು ವರ್ಣನೆ ಮಾಡಿದರು, ಎಂಥ ಅಪಾರವಾದ ಬಲ ಅವರಿಬ್ಬರದು ಸಹ. ಭೀಮನಂಥ ಬಲಶಾಲಿ, ಅರ್ಜುನನಂಥ ಅಸ್ತ್ರಜ್ಞ ಇರಲಿಕ್ಕೆ ಸಾಧ್ಯ ಇಲ್ಲ. ಅವನ್ನು ಎದುರಿಸಿ ಗೆಲ್ಲೋದು ಎಂದೂ ಸಾಧ್ಯ ಇಲ್ಲ. ಭೀಮಸೇನ ಗದೆ ಹಿಡಿದರೆ ಗದಾಪಾಣಿ ಚರನ್ನೇಷಃ ಯುಗಾಂತಂ ವೈ ಕರಿಷ್ಯತಿ. ಇದು ಸ್ಪಷ್ಟ ಸಂಜೆ ಹೇಳದಂತಹ ಮಾತು. ಧೃತರಾಷ್ಟ್ರ ಗಾಬರಿ ಆಗ್ತಾರೆ ಮಾತನ್ನು ಕೇಳಿ. ಭೀಮಸೇನ ಗದೆ ಹಿಡಿದ ಅಂದರೆ ಯುಗದ ಕೊನೆಯಾಯಿತು ಅಂತ ಅರ್ಥ. ಅಂದರೆ ದುರ್ಯೋಧನ ಬೀಳ್ತಾನೆ, ದ್ವಾಪರ ಯುಗ ಮುಗಿಯುತ್ತೆ, ಕಲಿಯುಗ ಪ್ರಾರಂಭವಾಗುತ್ತೆ ಅಂತ ಅರ್ಥ. ಅಂದರೆ ಭೀಮಸೇನನ ಗದಾ ಶಕ್ತಿ, ಗದೆಯ ಶಕ್ತಿ ಅಟ್ ಅಪಾರವಾದದ್ದು. ಅಂಥವರ ವಿರುದ್ಧ ಯುದ್ಧ ಸರಿಯಲ್ಲ ಅಂತ ಎಷ್ಟು ಹೇಳಿದರೂ ಸಹ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ ಅಡ್ಡಿಯಾಗಿತ್ತು. ಮತ್ತು ಸಾಮಾನ್ಯ ವ್ಯಸನ ಅಂತ ಕರೀತಾರೆ. ಕೆಲವು ಕೆಲಸಗಳು ಕೆಟ್ಟದೊಂದು ಗೊತ್ತಿದ್ರು ಸಹ ತುಂಬ ಜನಕ್ಕೆ ಬಿಡಲಿಕ್ಕಾಗೋದಿಲ್ಲ. ಅದು ಕೆಟ್ಟದೊಂದು ಗೊತ್ತಿದ್ರೂ ಬಿಡಲಿಕ್ಕಾಗೋದಿಲ್ಲ. ಈ ಡ್ರಗ್ಸ್ ಅಡಿಕ್ಟ್ ಆಗ್ತಾರೆ, ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಇಲ್ಲ ಸಾಯ್ತಾರೆ ಹೊರತು ಬಿಡೋ ಸ್ಥಿತಿ ಬರೋದಿಲ್ಲ. ಅದು ಭಯಂಕರವಾದ ವ್ಯಾಧಿ ಅದು. ದುರ್ಯೋಧನಿಗೆ ಪುತ್ರ ವ್ಯಾಮೋಹ ಬಂದಿದೆ. ಈ ವ್ಯಾಮೋಹ ಅನ್ನೋದು ಭಯಂಕರವಾದ ಜಾಡ್ಯ, ಎಲ್ಲ ವಿಧವಾದ ಪ್ರಗತಿಗೆ ಅಡ್ಡಿಯಾಗತಕ್ಕಂಥ ದೊಡ್ಡ ದೋಷ. ಧೃತರಾಷ್ಟ್ರ ಅದರಿಂದಾಗಿ ಹೇಳಿದ, ನೀನು ಹೋಗಿ ನನ್ನ ಸಂದೇಶವನ್ನು ಹೇಳು ಪಾಂಡವರಿಗೆ, ಆದಷ್ಟು ರಾಜ್ಯ ಕೊಡದೆ ಯುದ್ಧ ತಪ್ಪಿಸಿಕೊಂಡು ಬದುಕ್ತಕ್ಕಂಥ ಯೋಚನೆ. ಯುದ್ಧ ಮಾಡಿದರೆ ಗೆಲುವಿಲ್ಲ, ಆದರೆ ರಾಜ್ಯ ಕೊಡಲಿಕ್ಕೆ ತಯಾರಿಲ್ಲ. ಒಂದು ವಂಚನೆಯ ಮಾತನ್ನು ಉಪಯೋಗಿಸ್ತಾರೆ. ಇದು ಈವರೆಗೂ ದುರ್ಯೋಧನ ಉಪಯೋಗಿಸಿದ ತಂತ್ರ. ಪಾಂಡವರು ತನ್ನ ಮಾತನ್ನು ಕೇಳ್ತಾರೆ ಅಂತ ಅರ್ಥ ಮಾಡಿಕೊಂಡಿದ್ದ, ಅದರ ದುರ್ಲಾಭ ಪಡೀಲಿಕ್ಕೆ ಅಂತ ಹೊರಟ. ಇದು ಅನೇಕ ಜನ ಮಾತು ಭಾರಿ ಕೇಳ್ತಾರೆ, ಮಾಡಬಾರ್ದನ್ನು ಮಾಡಿಸಿಬಿಡೋದು. ಇದು ಸಾಮಾನ್ಯವಾಗಿ ಒಳ್ಳೆಯವರಿಂದ ಜನ ಪಡಿತಕ್ಕಂಥ ದುರ್ಲಾಭ. ಧೃತರಾಷ್ಟ್ರ ಅದಕ್ಕೂ ಪ್ರಯತ್ನ ಪಟ್ಟ, ಸಂಜಯನನ್ನ ತಯಾರು ಮಾಡಿ ಕಳಿಸಿದ. ತುಂಬಿದ ಸಭೆಯಲ್ಲಿ ಸಂಜಯ ವಿಷಯವನ್ನು ಹೇಳ್ಕೊಂಡ. ಹೀಗಾಗಿದೆ, ಧೃತರಾಷ್ಟ್ರ ಹೇಳ್ಕಳಿಸಿದ್ದಾನೆ, ನೀವು ಯುದ್ಧ ಮಾಡೋದಕ್ಕೆ ಹೋಗಬೇಡಿ, ಕೋಟ್ಯಂತರ ಜನ ಸಾಯ್ತಾರೆ, ಅಂಥ ಜನಗಳನ್ನು ಸಾಯಿಸಿ ರಾಜ್ಯ ಪಡೆಯೋದ್ರಲ್ಲಿ ಏನು ಸುಖ ಇರುತ್ತೆ, ಅದರಿಂದ ಯುದ್ಧ ಮಾಡಬೇಡಿ. ಆಗ ರಾಜ್ಯ ಕೊಡ್ತೇನೆ ಇಲ್ಲ, ರಾಜ್ಯ ಕೊಡೋದಿಲ್ಲ, ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ, ನೀವು ಕೇಳ್ತೀರಿ, ಆದ್ದರಿಂದ ನೀವೊಂದು ರಾಜ್ಯವನ್ನೂ ಬಿಡಿ, ಯುದ್ಧವನ್ನೂ ಬಿಡಿ, ಭಿಕ್ಷೆ ಬೇಡಿಕೊಂಡು ಬದುಕಿ. ಎಂಥ ಒಂದು ಕೆಟ್ಟ ಸಂದೇಶವನ್ನು ಕೊಡುತ್ತಾನೆ. ತನ್ನ ಮಕ್ಕಳಿಗೆ ಮಾತಾಡ್ತಾನ, ಅವರು ತಮ್ಮನ ಮಕ್ಕಳು, ಅದಕ್ಕೆ ಮಲತಾಯಿ ಧೋರಣೆ ಅಂದರೆ ಅದೇನೆ. ಭಿಕ್ಷೆ ಬೇಡಿಕೊಂಡಾದರೂ ಇರಿ, ನಾನಂತೂ ಕೊಡೋದಿಲ್ಲ. ಇದು ಅವರ ಬಗ್ಗೆ ಹೇಳಿದ ಮಾತು. ಅದು ಭಿಕ್ಷೆಯನ್ನು ಕೂಡ ಭೋಜವೃಷ್ಣಿ ಅಂಧಕೇಶು, ದ್ವಾರಕಿಯಲ್ಲಿ ಯಾದವರಲ್ಲಿ ಭಿಕ್ಷೆ ಬಿಡಬೇಕೆ ಹೊರತು ನಾವು ಭಿಕ್ಷೆ ಹಾಕ್ಲಕ್ಕೂ ತಯಾರಿಲ್ಲ. ಇಂಥ ಒಂದು ಸಂದೇಶವನ್ನು ಕಳಿಸ್ತಾನೆ. ಇಂಥ ಸಂದೇಶವೆಲ್ಲ ಈವರೆಗೂ ನಡೆದೋಗಿತ್ತು. ಧೃತರಾಷ್ಟ್ರ ಹೇಳಿದ ಮಾತನ್ನೆಲ್ಲ ಸ್ವಂತ ಮಕ್ಕಳು ಆ ರೀತಿ ನಡೆಸೋದಿಲ್ಲ, ಆ ರೀತಿ ನಡೆಸಿದ್ದಾರೆ ಪಾಂಡವರು. ಇದು ಆಶ್ಚರ್ಯ. ಧೃತರಾಷ್ಟ್ರ ಯೋಚನೆ ಮಾಡಬೇಕಾಗಿತ್ತು. ತನ್ನ ಮಕ್ಕಳು ಎಂದೂ ತನ್ನ ಮಾತು ಕೇಳಿಲ್ಲ, ಅದರ ಬದಲು ಅವರ ಮಾತನ್ನು ಇವನು ಕೇಳಹ ಮಾಡಿಕೊಂಡಿದ್ದಾರೆ. ತನ್ನ ಮಕ್ಕಳೆಲ್ಲ ಇಂಥವರು, ಪಾಂಡವರು ಹಾಗಲ್ಲ, ತಮಗಾಗಿ ಏನೂ ಕೇಳಿಲ್ಲ, ಧೃತರಾಷ್ಟ್ರ ಏನು ಹೇಳಿದರೂ ಅದನ್ನೆಲ್ಲ ಕೇಳಿದರು. ಅದೇನು ಪ್ರಾಣಾಂತಿಕವಾದ ಸಂದೇಶ, ವರ್ಣಾವತಕ್ಕೆ ಹೋಗಿ ಅರಿಗಿನ ಮನೆಯಲ್ಲಿರಿ ಅಂತ ಹೇಳಿದರೆ ಸಾಯಿರಿ ಅಂತ ಅರ್ಥ. ಅಂಥ ಮಾತನ್ನು ಕೂಡ ಧರ್ಮರಾಜ ಕೇಳಿದ್ದಾನೆ, ಇದನ್ನು ಕೇಳಬಹುದು ಅಂತ ಅವನ ಯೋಚನೆ. ಇದರಿಂದ ನಾವು ಕಾಣೋದಿಷ್ಟೇ, ರಾಮದೇವರು ಸ್ವಂತ ತಂದೆಯ ಮಾತನ್ನ ನಡೆಸಿ ಲೋಕಕ್ಕೆ ಧರ್ಮ ಸಾರಿದರು. ಪಿತೃವಾದ ಗುರುವರ್ಥೇ ತೆತ್ತ ರಾಜ್ಯ ಅಂತ ಭಾಗವತತ್ವವನ್ನು ಹೇಳುತ್ತಾರೆ. ಗುರುವರ್ಥೇ ತೆತ್ತ ರಾಜ್ಯ, ಮಾತೃದೇವೋ ಭವ ಪಿತೃದೇವೋ ಭವ, ಅದನ್ನು ನಡೆಸಿ ರಾಮದೇವರು ತೋರಿಸಿದರು. ರಾಮದೇವರೇ ಸ್ವಂತ ತಂದೆ ಅಂತ ಇಲ್ಲೇ ಇಲ್ಲ, ಸಾಕ್ಷಾತ್ ನಾರಾಯಣ ಅಂತ ಲೋಕದೃಷ್ಟಿಯೊಳಗೆ ತೋರಿಸಿದರು. ಇಲ್ಲಿ ಧರ್ಮರಾಜಾದಿಗಳು ಸ್ವಂತ ತಂದೆ ಅಷ್ಟೇ ಅಲ್ಲ, ತಂದೆಯ ಅಣ್ಣ ತಮ್ಮಂದಿರು ಸಹ ಮಾನ್ಯರು ಅಂತ ತೋರಿಸ್ತಾರೆ. ಅದು ವಿಶೇಷ, ತಂದೆಯ ಅಣ್ಣ ತಮ್ಮಂದಿರು ಸಹ ಮಾನ್ಯರು, ಅವರನ್ನು ನಾವು ಗೌರವಿಸಬೇಕು ಅನ್ನೋ ತತ್ವವನ್ನು ಮಹಾಭಾರತ ಹೇಳ್ತಾ ಇದೆ. ಅದು ಈವರೆಗೂ ನೋಡಿಕೊಂಡು ಬಂದಿದ್ದಾರೆ, ಇಷ್ಟೊತ್ತು ಧರ್ಮರಾಜ ಅನುಸರಿಸಿಕೊಂಡೇ ಬಂದಿದ್ದ. ಇವತ್ತು ಸಂಜಯನಿಗೂ ಭಾರಿ ವಿಶ್ವಾಸ ಇತ್ತು, ಧರ್ಮರಾಜ ಏನು ಹೇಳ್ತಾನೆ ಅಂತ ಹೇಳಿ. ಆದರೆ ಧರ್ಮರಾಜ ಇವತ್ತು ಮಾತ್ರ ವಿಚಿತ್ರ ಮಾತನ್ನೇ ಆಡುತ್ತಾನೆ. ಅಂತ ಹೇಳಿದ, ಇದು ಸಾಧ್ಯ ಇಲ್ಲ ಅಂತ ಹೇಳಿದ. ಅದು ಶಾಕಿಂಗ್ ಎಲ್ಲರಿಗೂ ಕೂಡ. ಅಂಥ ಮಾತು ಧರ್ಮರಾಜ ಆಗೋದಿಲ್ಲ ಅಂತ ಹೇಳಿಯೇ ಗೊತ್ತಿಲ್ಲ ಆತನಿಗೆ. ಅವತ್ತು ಮೊದಲ ಬಾರಿಗೆ ಹೇಳ್ತಾನೆ ಇದು ಸಾಧ್ಯ ಇಲ್ಲ, ಇಲ್ಲ ರಾಜ್ಯ ಇಲ್ಲ ಯುದ್ಧ ಅಷ್ಟೇ ಹೊರತು ಭಿಕ್ಷೆ ಬೇಡೋ ಪ್ರಶ್ನೆಯೇ ಇಲ್ಲ. ನಾವು ರಾಜರುಗಳು, ನಮ್ಮ ಪಾದನ ಕರ್ತವ್ಯ ರಾಜ್ಯಭಾರ ಮಾಡೋದು, ದುಷ್ಟರನ್ನ ಶಿಕ್ಷಣ ಮಾಡೋದು, ಸಜ್ಜನರ ರಕ್ಷಣೆ ಮಾಡೋದು. ನಮ್ಮ ಬದುಕು ನಮಗೆ ದೊಡ್ಡದಲ್ಲ, ಅದು ಡಾಕ್ಟರ್ ತಾನು ಬದುಕೋದಲ್ಲ, ಎಷ್ಟರ ರೋಗಿಗಳು ತಾನು ಅವಲಂಬಿಸಿದ್ದಾರೆ ಅದನ್ನು ಯೋಚನೆ ಮಾಡ್ತಾರೆ. ಆ ಹಿನ್ನೆಲೆ ಯೋಚನೆ ಮಾಡಬೇಕು. ಅವರು ತನಗೇನೋ ಬೇಜಾರು ದುಡ್ಡು ಬೇಡ ಅಂತ ಬಿಡಾಗಿಲ್ಲ, ದುಡ್ಡು ಬೇಡ ಅದು ಜನಗಳು ತಾಣ ಅಂತ ಉಡಬೇಕಲ್ಲ. ಕೆಲವು ಕೆಲಸಗಳಂದ್ರೆ ಹಾಗೆ. ಇವತ್ತು ರಾಜರ ಕೆಲಸ ಅಂದ್ರೆ ತಮ್ಮ ಸ್ವಂತ ಸುಖದ ಪ್ರಶ್ನೆ ಅವರಿಗಿಲ್ಲ. ಇವತ್ತು ರಾಜ ಮಹಾರಾಜನವರು ಏನಾಗಿಬಿಟ್ಟಿದೆ, ಐಷಾರಾಮಿ ಜೀವನ ಮಾಡ್ಕೊಂಡಿರ್ತಾರೆ ಅಂತ ಆಗಿಬಿಟ್ಟಿದೆ ಅಷ್ಟೇ. ದ ಎಂಜಾಯ್ ಅಂತ ಹೇಳ್ಬಿಟ್ಟು ಎಂಜಾಯ್ಮೆಂಟ್ ಮಾಡಕ್ಕೆ ರಾಜ್ಯಭಾರ ಅಲ್ಲ. ರಾಜ್ಯಭಾರ ಅಂದ್ರೆ ಮೈಯೆಲ್ಲ ಭಾರ ಇದ್ದಾಗ ಲೆಕ್ಕ. ದಿನ ಬೆಳಗಾದ್ರೆ ಇಡೀ ದೇಶದ ಜವಾಬ್ದಾರಿ ಇದೆ. ಅಷ್ಟು ಜನಗಳ ಆಗುಹೋಗುಗಳನ್ನು ನೋಡಬೇಕು, ಶತ್ರುಗಳಿಂದ ಆಪತ್ತಿನಿಂದ ಕಾಪಾಡಬೇಕು, ಅವರ ಅನ್ನ ಬಟ್ಟೆಗೆ ವ್ಯವಸ್ಥೆ ಮಾಡಬೇಕು. ಎಷ್ಟೇ ತನ್ನ ಸುಖಭೋಗ ಇದ್ರೂ ಕೂಡ ಅದು ಅನುಭವಿಸ್ಲಿಕ್ಕೆ ಅವನಿಗೆ ವೇಳೆ ಇರೋದಿಲ್ಲ. ನಿಜವಾದ ರಾಜ ಅಂದ್ರೆ ಹಾಕಿ. ಅಂತ ಹೊತ್ತಿನಲ್ಲಿ ನಾವೀಗ ರಾಜ್ಯಭಾರ ಮಾಡತಕ್ಕಂತ ಪ್ರಸಂಗ ಬಂದಿದೆ. ನಮ್ಮ ರಾಜ್ಯವನ್ನು ಇನ್ನೊಬ್ಬರಿಗೆ ಕೊಡೋದಿಲ್ಲ, ನನ್ನ ಪ್ರಜೆಗಳನ್ನ ನಾವು ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ. ನಾವು ರಾಜ್ಯ ಬೇಡ ಅಂದ್ರೆ ಪ್ರಜೆಗಳನ್ನು ಬಿಟ್ಟಂತ ಲೆಕ್ಕ, ಬಿಡೋದನ್ನು ದುರ್ಯೋಧನ ಕೈ ಒಪ್ಪಿಸೋದು ಅಂತ ಲೆಕ್ಕ, ಒಪ್ಪಿಸಿದ್ರೆ ಜನಗಳು ಸತ್ತಂತೆ ಲೆಕ್ಕ, ಅದು ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ನಾನು ಯುದ್ಧಕ್ಕೆ ಸಿದ್ಧ, ಇಲ್ಲ ರಾಜ್ಯ ಹೊರತು ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟೆ. ನಮಗೆ ಭಾರಿ ಆಶ್ಚರ್ಯವಾಗೋದಲ್ಲಿ. ಇಂಥ ಮಾತನ್ನ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಸಭೆಯಲ್ಲಿ ಕೂತೋ ನಿರೀಕ್ಷೆ ಮಾಡಿರಲಿಲ್ಲ. ಕೃಷ್ಣ ಅಂತ ಸರ್ವೋತ್ತಮ ಬಿಡಿಬಿಡಿ, ಉಳಿದವರಿಗೆ ಪೂರ್ತಿ ವಿಚಿತ್ರವಾದ ಮಾತಿದೆ. ಇಂಥ ಮಾತು ಧರ್ಮರಾಜ ಹೇಳಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಕೇಳಿದರೆ ಹೇಳ್ತಾರೆ, ಹಠವಾದೆ ಯಂ ಧರ್ಮಂ ಅವದತ್ ದ್ರೌಪದಿ ತಥಾ. ಭೀಮಸೇನಾ ಮತ್ತು ದ್ರೌಪದಿಯನ್ನು ವನವಾಸದಲ್ಲಿ ತಯಾರು ಮಾಡಿದ್ರಲ್ಲ, ವನವಾಸದ ಜ್ಞಾಪಕ ಇರಬೇಕು ನಮಗೆ. ಒಂದು ವರ್ಷ ಕಳೆದ ಮೇಲೆ ಇಬ್ಬರು ಉಪದೇಶವನ್ನು ಮಾಡಿದ್ರು, ಹೀಗೆ ಕೊಡೋದಲ್ಲ, ದಾನ ಧರ್ಮ ಮಾಡಿಕೊಂಡಿದ್ರೆ ರಾಜನಲ್ಲ, ಅವನು ರಕ್ಷಣೆ ಕೊಟ್ಟರೆ ಮಾತ್ರ ರಾಜ, ದುಷ್ಟರನ್ನು ಹಿಡಿದಾಕಿದರೆ ರಾಜನ ಹೊರತು ಬೇರೆ ಅಲ್ಲ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದುಷ್ಟರ ನಾಶ ಮಾಡಬೇಕು, ಇಲ್ಲದೆ ಹೋದರೆ ನೀನು ಜೂತ ಆಡಿದ್ದು ನಿನ್ನ ತಪ್ಪು, ಅದು ಸರಿ ಮಾಡ್ಕೋಬೇಕೀಗ. ತಪ್ಪು ಮಾಡಬಾರದು, ಮಾಡಿದ ತಪ್ಪನ್ನು ಸರಿ ಮಾಡಿಕೊಳ್ಳದೆ ಇರಬಾರದು, ನೀ ದೊಡ್ಡ ತಪ್ಪು ಮಾಡ್ತಾ ಇದ್ದಿ ಅಂತೆಲ್ಲ ಹೇಳಿ, ಬ್ರಾಹ್ಮಣನ ಧರ್ಮ ಬೇರೆ, ಕ್ಷತ್ರಿಯನ ಧರ್ಮ ಬೇರೆ, ಕ್ಷತ್ರಿಯ ರಾಜ್ಯಭಾರವನ್ನು ಮಾಡಲೇಬೇಕು, ಪ್ರಜಾಪಾಲನೆ ಅವನ ಮೂಲಭೂತ ಕರ್ತವ್ಯ, ಅದೆಲ್ಲ ಹೇಳಿದ್ರಿಂದ ಅರ್ಥ ಆಗಿತ್ತಾತನೇ. ಅವತ್ತಿನಿಂದ ಧರ್ಮರಾಜ ಬದಲಾದ. ಇದು ಬಹಳ ಇಂಪಾರ್ಟೆಂಟ್. ಇದು ಇದನ್ನು ಬಿಡಿದವರು ಯಾರೂ ಬರೆದಿಲ್ಲ. ಈ ಪಂಪ ಭಾರತ, ಕುಮಾರದಾಸ ಭಾರತ, ಅದ್ಯಾತ ಕನ್ನಡದಲ್ಲಿ ಯಾರೂ ಕೂಡ ತಂದವರು ಅಥವಾ ಉಳಿದ ಜನರೇ ಹೋಗಿ ಯೋಚನೆ ಮಾಡಬೇಕಾಗಿತ್ತು. ಧರ್ಮರಾಜ ಇಂಥ ಮಾತು ಹೇಗೆ ಹೇಳಿದ ಅಂದರೆ ಬೇರೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಮೂಲದಲ್ಲಿ ಬಂದಿದೆ. ಭೀಮ ದ್ರೌಪದಿ ರಾತ ನನ್ನ ಏನು ಸಿದ್ಧ ಮಾಡಿದ್ರಲ್ಲ, ತಲೆ ಗಟ್ಟಿಯಾಗಿ ಕೂತಿತ್ತ. ಆದರೆ ಯುಧಿಷ್ಠಿರ ಯುದ್ಧದಲ್ಲಿ ಸ್ಥಿರವಾದವರು ಅಂತ ಅರ್ಥ. ಮೊದಲು ಯುದ್ಧ ಕಂಡ್ರೆ ಆಗ್ತಿದ್ದಿಲ್ಲ, ಯುದ್ಧ ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದ. ಅದಕ್ಕೆ ಅವರು ಮಾಡಿದ ಉಪದೇಶ ಕಾರಣ. ಇದು ಅರ್ಥ ಮಾಡಿಕೊಂಡ್ರೆ ಧರ್ಮರಾಜನನ್ನ, ನಿಜವಾಗಲೂ ಧರ್ಮರಾಜನನ್ನ ಮಾಡಿದವರು ಅಂದ್ರೆ ಭೀಮ ದ್ರೌಪದಿಯರು. ಅವರ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗುತ್ತ. ಭೀಮ ದ್ರೌಪದಿಯರ ಮಾತಿನಿಂದ ಕರ್ತವ್ಯ ಲೋಪ ಮಾಡಿದ್ದಂತಹ ಧರ್ಮರಾಜ ಕರ್ತವ್ಯ ಪಾಲನೆ ಮಾಡಲಿಕ್ಕೆ ಅಂತ ಹೊರಟಿದ್ದ. ಭೀಮಸೇನ ಅಂದ್ರೆ ಸಾಕ್ಷಾತ್ ಶ್ರೀಮದ್ ಆಚಾರ್ಯರು. ಅವರ ಗ್ರಂಥಗಳನ್ನು ಓದಿದರೆ ಸುಮ್ಮನೆ ಓದೋದಲ್ಲ, ಮನುಷ್ಯ ಸಕ್ರಿಯನಾಗ್ತಾನೆ ಅಂತ ಅರ್ಥ. ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಇದು ಆಚಾರ್ಯರ ಸಂದೇಶ. ಆಚಾರ್ಯ ಶಾಸ್ತ್ರ ಇವತ್ತು ಓದಿ ಮಂಗಳ ಮಾಡಲಿಕ್ಕೆ ಅಂತ ಆಗಿಬಿಟ್ಟಿದೆ ಅಷ್ಟೇನೆ, ಅಲ್ಲ ಅದನ್ನು ಪಾಲನೆ ಮಾಡಲಿಕ್ಕಿರೋದು, ಅದನ್ನು ಪಾಲನೆ ಮಾಡಲಿಕ್ಕಿರೋದು, ಅದನ್ನು ಅನುಸರಿಸಿ ನಡಿಬೇಕೆ ಹೊರತು ಇಲ್ಲದೆ ಹೋದರೆ ಇಲ್ಲ. ಊಟ ನೋಡಿದರೆ ಊಟ ಅಲ್ಲ, ಮಾಡಿದರೆ ಊಟ. ಅದು ಎಷ್ಟು ಬಂಗಾರ ತಟ್ಟೆಯಲ್ಲಿ ಬಡಿಸಿ ಎಷ್ಟು ಬಡಿಸಿದ್ರು ನೋಡಿದರೆ ಹೊಟ್ಟೆ ತುಂಬುತ್ತಾ? ಏನು ಇಲ್ಲ. ಅದನ್ನು ತಿಂದರೆ ಮಾತ್ರ ಹೊಟ್ಟೆ ಹೇಗೆ ತುಂಬುತ್ತೋ. ಶಾಸ್ತ್ರವನ್ನು ಸಾಧ್ಯವಾದಷ್ಟು ಅನುಸರಣೆ ಮಾಡಬೇಕು, ಆಗ ಮಾತ್ರ ಸಾಧ್ಯ ಆಗೋದು. ಅದಕ್ಕೆ ಧರ್ಮರಾಜನಿಗೆ ಆ ಬುದ್ಧಿ ಬಂದಿದ್ದರಿಂದ ದೃಢವಾದ ನಿಶ್ಚಯ ಮಾಡಿದ್ದ. ಈಗ ಯಾರ ಮಾತನ್ನೂ ಕೇಳದೇನೆ ಯುದ್ಧವೇ ನಿಶ್ಚಿತ ಅನ್ನೋ ಘೋಷಣೆ ಮಾಡಿದಾಗ ಸಂಜಯನಿಗೆ ಆಶ್ಚರ್ಯ ಆಗೋಯ್ತಂತೆ. ಇಂಥ ಮಾತನ್ನು ಹೇಗೆ ಆಡಿದ ಧರ್ಮರಾಜ, ಹೇಗೆ ಬದಲಾದ ಅಂತ ಒಗಟದು ಒಂದು ಯಾರಿಗೂ ಕೂಡ ಹೇಳಲಿಲ್ಲ, ಹಠ ಹಿಡದೇ ಬಿಟ್ಟ. ಸಭೆಯಲ್ಲಿದ್ದವರೆಲ್ಲ ಧರ್ಮರಾಜನ ಮಾತನ್ನು ಸಮರ್ಥನೆ ಮಾಡಿದರು. ದೃಪದ ಸಾತ್ಯಕ್ಕೆ ಮೊದಲಾದವರು ಏನು ಕೂತಿದ್ರು ಎಲ್ಲರೂ ಕೂಡ ಹೌದು ಧರ್ಮರಾಜ ಹೇಳ್ತಿರೋದು ಸರಿ, ನಮಗೆ ಅರ್ಥ ಆಗುತ್ತೆ, ಭೀಮ ದ್ರೌಪದಿಯರ ಮಾತು ಎಲ್ಲ ಕಡೆ ವ್ಯಾಲಿಡ್ ವ್ಯಾಲಿಡಿಟಿ ಇದೆ ಅಂತ. ಅವ್ರು ಏನು ಹೇಳಿದ್ರು, ಇವ್ರು ನಾಲ್ಕು ಹಂದಿರ ಅವ್ರು ಯಾರು ಹೇಳ್ಕೊಟ್ರು ಅಂತ ಕೇಳೋದಿಲ್ಲ, ಎಲ್ಲೋದ್ರೂ ಕರೆಕ್ಟೇ ಅದು. ನಮ್ಮೆಷ್ಟು ಹೇಳಿದ್ದು ನಮ್ಮ ಸ್ಕೂಲಲ್ಲಿ ಮಾತ್ರ ನಡೆಯುತ್ತೆ ಅಲ್ಲ, ಅದು ಅದು ರ್ಯಾಷನಲ್ ಟ್ರೂತ್, ಅದು ಯೂನಿವರ್ಸಲ್ ಲಾ. ಆದ್ದರಿಂದ ಧರ್ಮವನ್ನು ಭೀಮ ದ್ರೌಪದಿ ಹೇಳಿದ ಧರ್ಮ ಯಾರೂ ಒಪ್ಪತಕ್ಕಂಥ ಧರ್ಮ. ಸಭೆಯಲ್ಲಿ ಎಲ್ಲ ಒಪ್ಪಿದರು. ಅವರಿವರು ಒಪ್ಪಿದರೆ ಯಾತಕ್ಕೆ? ಸದಾ ಕೃಷ್ಣ ಪರಮಾತ್ಮ ಸಭೆಯಲ್ಲಿ ಕೂತಿದ್ದಾನೆ, ಹೌದು ನಮ್ಮ ಧರ್ಮರಾಜ ಹೇಳಿದ್ದೇ ಉತ್ತರ ಅಂತ ಕೃಷ್ಣ ಹೇಳಿಬಿಟ್ಟನಂತೆ. ಇನ್ನು ಧರ್ಮರಾಜಿಗೆ ಎಷ್ಟು ಸಮಾಧಾನ ಆಗಿರ್ಬೇಕು ಲೆಕ್ಕ ಹಾಕಿ. ಭೀಮ ದ್ರೌಪದಿಯರ ಮಾತುಕತೆ ನಡ್ಕೊಂಡೆ, ಕೃಷ್ಣನ ಒಪ್ಪಿಗೆ ಸಿಕ್ಕಿತು. ಇದು ಬಹಳ ಮುಖ್ಯ. ಇದು ಅಂದರೆ ಭೀಮನ ಮಾತಿಗೆ ಕೃಷ್ಣನ ಅನುಮತಿ ಇದೆ. ಹನುಮನ ಮತವೇ ಹರಿಯ ಮತವೋ, ಅಲ್ಲಿ ಹನುಮಂತನ ಮಾತಿಗೆ ರಾಮದೇವರ ಒಪ್ಪಿಗೆ, ಇಲ್ಲಿ ಭೀಮಸೇನನ ಮಾತಿಗೆ ಕೃಷ್ಣನ ಒಪ್ಪಿಗೆ, ಆಚಾರ್ಯರ ಮಾತಿಗೆ ವೇದವ್ಯಾಸರ ಒಪ್ಪಿಗೆ. ಆದ್ದರಿಂದ ಮೂರು ಜನಗಳಲ್ಲಿರತಕ್ಕಂಥ ಹೊಂದಾಣಿಕೆ ಬಹಳ ಅಪೂರ್ವವಾದದ್ದು. ಪೂರ್ಣ ಒಪ್ಪಿದಂತೆ ಕೃಷ್ಣ. ಧನಂಜಯ, ನಿನಗೆ ಧೃತರಾಷ್ಟ್ರ ಹೇಳಿದ ಅಂತ ಹೇಳಕ್ ಬಂದಿದ್ದೀಯಲ್ಲ, ನಿನಗೆ ಜ್ಞಾನ ಬೇಡವೆ ಅಂತ ಕೇಳ್ತಾನೆ. ಇಂಥ ಸಂದೇಶ ಒಪ್ಪಿಸ್ಬೇಕಾದ್ರೆ ಯೋಚನೆ ಮಾಡಬಾರದ? ನೀನು ಧರ್ಮವನ್ನು ವಿಚಾರ ಮಾಡಿದ್ರು ಬಂದುಬಿಟ್ಟಿಯಲ್ಲ, ನೀನು ಹೇಗೆ ಬಂದೆ ಮೊದಲು ಇದು ಬಂತು? ಇಂಥ ಸಂದೇಶ ಹೇಗೆ ಕೊಡ್ಲಿಕ್ಕೆ ಬಂದಿತ್ತು? ಇದು ಸಾಧ್ಯ ಇಲ್ಲ. ಧರ್ಮರಾಜ ಹೇಳಿದೆ ಸಿದ್ಧಾಂತ, ಯುದ್ಧ ಇಲ್ಲ ರಾಜ್ಯ ಅಷ್ಟೇ ಹೊರತು ಈ ಬೇರೆ ಸಂಧಾನ ಇಲ್ಲ. ಏನೂ ಕೊಡೋದಿಲ್ಲ ಸಂಧಾನ ಆಗತ್ತೆ ಈ ಮಧ್ಯೆ? ಅದು ಏನಾದ್ರು ಕೊಟ್ಟರೆ ತಾನೇ ಸಂಧಾನ? ರಾಜ್ಯ ಕೊಡ್ತೇವೆ, ಯುದ್ಧ ಬೇಡ ಅಂದ್ರೆ ಸರಿನೇ. ಯುದ್ಧನೂ ಬೇಡ ರಾಜ್ಯನೂ ಬೇಡ ಅಂದ್ರೆ ಯಾವ ಲೆಕ್ಕ ಇದು? ಇದು ಧರ್ಮಕ್ಕೆ ಮೋಸ, ಅದು ಸಾಧ್ಯ ಇಲ್ಲ. ನೀವು ರಾಜ್ಯ ಅಥವಾ ಯುದ್ಧ ಅನ್ನೋದನ್ನು ತೀರ್ಮಾನ ಮಾಡಿಕೊಳ್ಳಿ, ಆ ಸಂದೇಶ ಒಪ್ಪಿಸಬೇಕೆ ಹೊರತು ಹೀಗೆಲ್ಲ ಹೇಳಬಾರದು ಅಂತ ಹೇಳಿ ಕೃಷ್ಣ ಹೇಳಿದನಂತೆ. ಸಂಜಯನಿಗೆ ಭಾರಿ ದುಃಖ ಆಯಿತು. ಯಾತಕ್ಕೆ? ಇಂಥ ಮಾತಂದು ಬಯಸ್ಕೊಂಡ್ಬಿಟ್ಟನಲ್ಲ ನಾನು, ಧರ್ಮರಾಜನ ಕೈಯಲ್ಲಿ ಬಯಸ್ಕೊಂಡೆ, ಕೃಷ್ಣನ ಕೈಯಲ್ಲಿ ಬಯಸ್ಕೊಂಡೆ, ಎಷ್ಟು ದುಃಖ ಆಗಿರಬೇಕಾತನೇ ಪಾಪ. ಕೃಷ್ಣನ ಕೈಯಲ್ಲಿ ಹೊಗಳಿಸ್ಕೊಳ್ಬೇಕೆ ಹೊರತು ಕೃಷ್ಣ ನಮ್ಮ ಕಡೆ ನೋಡದೆ ಹೋದ್ರೇ ಏನೋ ಆಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಬಾಯಿ ಬಿಟ್ಟು ತಪ್ಪು ಅಂತ ಹೇಳಿದಾಗ ಎಂಥವನ ದೂತನಾಗಿ ನಾನು ಹೋದೆ? ರಾಯಭಾರಿಯಾಗಿ ಹೋದಾಗಲೂ ಕೆಲಸ ಯಾರ ಒಂದು ಸೇವೆಯನ್ನು ಮಾಡಬೇಕು? ಯಾರ ಸೇವೆ ಮಾಡಿದರೆ ಮರ್ಯಾದೆ ಬರುತ್ತಾ ಕೆಲಸ ಮಾಡಬೇಕು? ಧೃತರಾಷ್ಟ್ರದ ಸಂದೇಶ ತಂದಿದ್ದಕ್ಕೆ ಎಷ್ಟು ತಪ್ಪು ಮಾಡಿದ್ದೆ ನಾನು ಅಂಥೇಳಿ ಬಹಳ ದುಃಖ ಆಯ್ತಂತೆ. ಆಯಿತು ಅಂತ ಹೊರಟು ಬಿಡ್ತಾನೆ. ಧರ್ಮರಾಜ ಮತ್ತೊಮ್ಮೆ ಕರೆ ಹೇಳ್ತಾನೆ, ನೋಡು ಸಂಜಯ, ನಿನ್ನ ಬಗ್ಗೆ ವೈಯಕ್ತಿಕ ನನಗೇನೂ ಇಲ್ಲ, ಆದರೆ ಧರ್ಮದ ಪ್ರಶ್ನೆ ಇದೆ. ಆದ್ದರಿಂದ ನಾನು ಮಾತು ಕೇಳೋದಕ್ಕಾಗೋದಿಲ್ಲ. ಧೃತರಾಷ್ಟ್ರಕ್ಕೆ ಖಂಡಿತ ನಮ್ಮ ದೊಡ್ಡಪ್ಪನಿಗೆ ಹೇಳು, ರಾಜ್ಯ ಕೊಟ್ಟರೆ ಮಾತ್ರ ಯುದ್ಧ ಬಿಡುತ್ತೇವೆ ಹೊರತು ಇಲ್ಲದೆ ಹೋದರೆ ನಾವು ನಮ್ಮ ಬದುಕಿನ ಪ್ರಶ್ನೆ ಅಲ್ಲ ಇದು ಒಂದು. ಅದನ್ನು ಯೋಚನೆ ಮಾಡ್ತಾರೆ, ಹೊಟ್ಟೆ ಹೊರದು ಬದುಕಿ ಭಿಕ್ಷೆಬೇಡಿ ಅಂತ ಹೇಳಿದರೆ ಇದು ಬದುಕಿನ ಪ್ರಶ್ನೆ ಅಲ್ಲ ಇದು, ಇದು ಕರ್ತವ್ಯದ ಪ್ರಶ್ನೆ. ಇವತ್ತೇ ಓದೋರು ಕೆಲಸ ಇಲ್ಲ, ವಿ ವಾಂಟ್ ಜಾಬ್ ಅಂತ ಶುರು ಮಾಡ್ತಾರೆ. ಯಾಕೆಂದ್ರೆ ಹೇಗೋ ಬದುಕಿ ಅಲ್ಲ, ನಾವು ಓದಿದ್ದಕ್ಕೆ ತಕ್ಕಂತೆ ಕೆಲಸ ಕೊಡಿ ಅಂತ ಕೇಳುತ್ತಾರೆ. ಒಬ್ಬ ಇಂಜಿನಿಯರಿಗೆ ಯಾವುದು ದಿನಗೂಲಿ ಕೆಲಸ ಕೊಟ್ಟರೆ ಕೆಲಸ ಅಂತ ಕರೆಯೋದಿಲ್ಲ ಅದನ್ನು. ಆ ಓದಿಗೆ ತಕ್ಕಂತೆ ಕೆಲಸ ಕೊಟ್ಟರೆ ಮಾತ್ರ ಅದು ಕೆಲಸ ಆಗುತ್ತೆ ಹೊರತು ಇಲ್ಲದೆ ಹೋದರೆ ಇಲ್ಲ. ಆ ರೀತಿಯಲ್ಲಿ ಇವತ್ತು ರಾಜರಾದ ನಮಗೆ ರಾಜ್ಯವೇ ಬೇಕೆ ಹೊರತು ಬೇರೆ ದಾರಿ ಇಲ್ಲ ಹೇಳು ಅಂತ ಹೇಳಿದ ತಕ್ಷಣ ಸಂಜಯ ಹೊರಡ್ತಾನೆ ಅಲ್ಲಿಂದ. ಸೀದ ಬರ್ತಾನೆ, ಬರೋ ಹೊತ್ತಿಗೆ ರಾತ್ರಿ ಆಗಿತ್ತು. ವಾಪಸ್ ಬರೋ ಹೊತ್ತಿಗೆ ಧೃತರಾಷ್ಟ್ರನ ಹತ್ರ ಹೋಗ್ತಾನೆ. ಧೃತರಾಷ್ಟ್ರ ಕಾಯ್ಕೊಂಡು ಕೂತಿರ್ತಾನೆ. ಅವನ ಉದ್ದೇಶ ಏನಿತ್ತು? ಎಲ್ಲದಕ್ಕೂ ಪಾಂಡವರು ತಲೆ ಹಾಕಿದ್ರಲ್ಲ, ಇದಕ್ಕೂ ಹಾಕಿಬಿಟ್ಟಿರ್ತಾರೆ, ಇದನ್ನು ಆರಾಮಾಗಿರಬಹುದು ಅಂತ ಯೋಚನೆ ಮಾಡ್ತಾ ಕೂತಿದ್ದಷ್ಟೇ. ಇದೇನು ಸುದ್ದಿ ಒಂದು ಕಿವಿ ಬಿಡಬೇಕು ಅಷ್ಟೇ. ಆ ರೀತಿ ಲೆಕ್ಕ ಹಾಕಿಕೊಂಡು ಕೂತಿದ್ರೆ ಸಂಜಯ ಬಂದ, ಬರ್ತಿರ್ಲಿಕ್ಕೆ ಅವನು ಮುಖ ನೋಡಿ ಅವನಿಗೆ ಗಾಬರಿ ಆಯ್ತು ಅರ್ಧಂಬರ್ಧ. ಆಗ ಹೇಳ್ತಾರೆ, ಏನು ಸಂಜಯ ಏನಾಯ್ತು ಅಂದ್ರೆ, ಸಂಜಯ ಮಾತಾಡ್ತಾನೆ, ಬಾಯಿ ಬಂದ ಬೈದ್ಬಿಡ್ತಾನೆ ಧೃತರಾಷ್ಟ್ರ, ತಾನು ಅಲ್ಲಿ ಬೈಸ್ಕೊಂಡು ಬಂದಿರ್ತಾನಲ್ಲ, ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಇದು ಮನುಷ್ಯನ ಸೈಕಾಲಜಿ. ಆಫೀಸಲ್ಲಿ ಬೈಸ್ಕೊಂಡ್ರೆ ಮನೆಯ ರೇಗಾಡ್ತಾನೆ ಬಂದು, ಯಾಕೆ ಅಲ್ಲಿ ಬೈಲಕ್ಕಾಗದಲ್ಲಿ ಕೆಲಸ ಹೋಗಿಬಿಡುತ್ತೆ ಮಾಡ್ತಾರೆ, ಮನೆಯಲ್ಲಿ ಬೈದು ತಪ್ಪು ಇರ್ತಾರೆ ಅಂತೇಳಿ ಅದು ಪದ್ಧತಿ ಮನುಷ್ಯದು, ವೀಕ್ನೆಸ್ ಅದು. ಎಲ್ಲ ಧೃತರಾಷ್ಟ್ರನ್ನು ಬೈತಾನೆ, ನಿನ್ನ ಮಾತು ಕಟ್ಕೊಂಡೋಗಿ ನನ್ನ ಮರ್ಯಾದೆ ಹೋಯ್ತು, ಎಂಥವನು ನೀನು ಅಂತೇಳಿ ಸಾಕಷ್ಟು ಬೈದು ಬಿಡ್ತಾನೆ. ಧೃತರಾಷ್ಟ್ರನಿಗೆ ಭಾರಿ ದುಃಖ ಆಗೋಯ್ತು. ಏನಾಯ್ತು ಸಂಜಯ ಹೇಳು ಅಂತ ಕೇಳಿದ್ರು. ಏನಾಯ್ತು ಹೇಳು, ಇಷ್ಟು ಬಯಸಿಕೊಂಡ್ರೆ ಅರ್ಥ ಆಗಿರುತ್ತೆ ಏನಾಗಿರುತ್ತೆ ಅಂತೇಳಿ ಸ್ಪಷ್ಟ ಹೇಳು ಅಂತ ಕೇಳಿದಾಗ ಹೇಳ್ತಾನೆ, ನನಗೆ ಹೇಳೋ ಬುದ್ಧಿ ಇಲ್ಲ, ಮೂಡಂತಾರಲ್ಲ ನನಗಂತ ಮನೋಭಾವ ಇಲ್ಲ, ಈಗ ನನಗೆ ಬುದ್ಧಿ ಕೆಟ್ಟೋಗಿದೆ, ಮನಸ್ಸೆಲ್ಲ ಹಾಳಾಗಿ ಹೋಗಿಬಿಟ್ಟಿದೆ, ಬೆಳಗ್ಗೆ ಹೇಳ್ತೇನೆ, ಇಲ್ಲಿ ಹೇಳೋದಿಲ್ಲ ಸಭೆಯಲ್ಲಿ ಹೇಳ್ತೇನೆ ಅಂಥೇಳಿ ಬೈದು ಹೋಗಿಬಿಡ್ತಾನೆ ರಾತ್ರಿ. ಭಾರಿ ದುಃಖ ಆಗಿದೆ ರಾಷ್ಟ್ರನಿಗೆ. ಏನು ಹೇಳ್ತಾನೆ, ಇನ್ನೂ ಆಸೆ ಏನಾದರೂ ಕೂಡ ಹೇಳ್ತಾನೋ ಹೇಳ್ತಾವೆ, ಅವನು ಬಯಸ್ಕೊಂಡಿರ್ಬೋದು, ನಮಗೆ ಬೈದ ಕೆಲಸ ಕೊಟ್ಟರೆ ಹೇಗೋ ಹಾಕಿ, ಬಯಸ್ಕೊಂಡಿದ್ರೆ ಬಯಸ್ಕೊಂಡಿರಲಿ, ಒಂದು ಕೊನೆಗೆ ಒಪ್ಕೊಂಡ್ರೇನೋ ಪಾಂಡವರು ಅಂತ ಆಸೆ. ಆ ಯೋಚನೆಯಲ್ಲಿ ಇರ್ತಾನೆ, ನಿದ್ರೆ ಬರ್ತಾ ಇಲ್ಲ, ತುಂಬ ಇದಾಗ್ತಾ ಇದೆ, ಬಹಳ ದುಃಖ ಪಡ್ತಾ ಇದ್ದಾನೆ. ಆಗ ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಹೊಸ ಕೇಸ್ ಇದು ಒಂದು, ನಿದ್ರೆ ಬರ್ತಾ ಇಲ್ಲ, ಏನು ಮಾಡಬೇಕು? ಇವೆಲ್ಲ ನಿತ್ಯದ ಕೇಸು, ಎಷ್ಟೋ ಜನಕ್ಕೆ ಪಾಪ ಯಾವಾಗಲೂ ಗಂದಲ್ಲದೆ ಇರ್ತಾರೆ. ಧೃತರಾಷ್ಟ್ರ ಏನು ಮಾಡಬೇಕು ಅಂದ್ಕೊಂಡ, ಒಂದು ಉಪಾಯ ಹುಡುಕಿದ. ಇವತ್ತು ಅನ್ಕೊಳ್ಳೋದಿಲ್ಲ, ಯಾವುದೋ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮರಿಕೊಂಡ್ಬಿಡ್ತಾರಷ್ಟೇ. ಅದು ತಪ್ಪದು, ಧೃತರಾಷ್ಟ್ರರ ಸಮಸ್ಯೆ ಯಾರಿಗಿರೋದಿಲ್ಲ, ಅದು ವಯಸ್ಸಾಗಿದೆ ಮುದುಕ. ಸೊ ವಯಸ್ಸಾದವರಿಗೆ ನಿದ್ರೆಯ ಸಮಸ್ಯೆ ಸ್ವಲ್ಪ ಜಾಸ್ತಿನೇ. ಅದ್ರ ಜೊತೆ ಅನೇಕ ರೋಗಾದಿಗಳು ಬೇರೆ ಕಾರಣ. ಈ ಮಧ್ಯೆ ಜೊತೆಗೆ ರೋಗಾದಿಗಳು ನಮ್ಮಲ್ಲಿಗೆ ಬಿಡೋದಿಲ್ಲ ಅವನಿಗೆ. ಅಂತ ಹೊತ್ತಿನಲ್ಲಿ ಏನು ಮಾಡಬೇಕು ಅವನು? ಸಂಜಯ ಅಂತೂ ಬೈದೋದ, ಇನ್ಯಾರು ಮಕ್ಕಳಂತೂ ಕರೆಯಾಗಿಲ್ಲ, ಎಲ್ಲರೂ ಇವತ್ತಿನ ಮಕ್ಕಳು ಯಾರು ಕರೀತಾರೆ ಲೆಕ್ಕ ಹಾಕಿ ನೋಡೋಣಂತೆ. ಎಲ್ಲ ಎಕ್ಸೆಪ್ಷನ್ಸ್ ಇರಬೇಕಂತೆ, ಕಳೆದ್ರೆ ಅವರು ಯಾವುದು ಅವೈಲೇಬಿಲಿಟೇ ಇರೋದಿಲ್ಲ ಫಸ್ಟ್ ಅವರು ಯಾರು ಕೂಡ. ದುರ್ಯೋಧನ ಎಂದೂ ನಿನಗೆ ಬೇಕೇ, ಏನು ಬೇಕಪ್ಪ ಅಂತ ಕೇಳಕ್ಕೆ ಎಂದೂ ಬಂದವನೇ ಅಲ್ಲ ಅವನು. ಅವನು ಕರೆದು ಉಪಯೋಗ ಇಲ್ಲ ಅಂತ ಗೊತ್ತಿತ್ತು, ಇನ್ಯಾರನ್ನು ಕರೀಬೇಕು? ಯೋಚನೆ ಮಾಡ್ತಾನೆ, ವಿದುರನ್ನ ಕರ್ಕೊಂಡು ಬನ್ನಿ ಅಂತ ಕಳಿಸ್ತಾನೆ. ನಮಗೀಗ ಅರ್ಥ ಆಗುತ್ತೆ, ಧರ್ಮ ಧೃತರಾಷ್ಟ್ರನಿಗೆ ಆಪ್ತನಾಗಿದ್ದು ಕೊನೆಗೆ ತಮ್ಮನಾದ ವಿದುರನೇ ಹೊರತು ಉಳಿದವರು ಯಾರೂ ಆಗಲೇ ಇಲ್ಲ. ವಿದುರ ಯಾರು? ಯಮಧರ್ಮನ ಮತ್ತೊಂದು ಅವತಾರ ಆತ. ಆತನ್ನು ಕರೆದನಂತೆ, ಅದಕ್ಕೆ ಹೇಳ್ತಾರೆ ಆತ ಬಂದನಂತೆ. ಅದಕ್ಕೆ ನಮಗೆ ನಿಜವಾಗಲೂ ಕೂಡ ಹಿತೈಷಿ ಯಾರು ಅಂದರೆ ಧರ್ಮನೇ ಹೊರತು ಬೇರೆ ಅಲ್ಲ. ಧರ್ಮವನ್ನು ಕರೆದ್ರೆ ಬರುತ್ತೆ ಹೊರತು ಬೇರೆಯವರು ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಕಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ. ನಮ್ಮ ಹಿಂದೆ ಯಾರೂ ಬರೋದಿಲ್ಲ, ಧರ್ಮ ಮಾತ್ರ ಬರುತ್ತೆ ಅಂತೇಳಿ. ಏಕಏವ ಸುಹೃದ್ಧರ್ಮ ನಿಧನೇತಿ ಅನುಯಾತಿಯ ಶರೀರೇಣ ಸಮಂ ನಾಶಂ ಸರ್ವಮನ್ಯದ್ಧಿ ಗಚ್ಚತಿ. ಮನುಸ್ಮೃತಿಯಲ್ಲಿ ಹೇಳ್ತಾರೆ ಏಕಏವ ಸುಹೃದ್ಧರ್ಮ ನಿಧನೇ ಅಪಿ ಅನುಯಾತಿಯ. ನಿಜವಾದ ಸ್ನೇಹಿತ ಅಂದ್ರೆ ಧರ್ಮ ಒಂದೇ, ಸತ್ತಾಗಲೂ ಜೊತೆ ಬರೋದು ಅದು ಒಂದೇ, ಉಳಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗುತ್ತೆ ಹೊರತು ಅದು ಶರೀರನೇ ಬರೋದಿಲ್ಲ. ಹಿಂದೆ ನಮ್ಮ ದೇಹನೇ ಬರೋದಿಲ್ಲ. ದೇಹಸ್ಥಿತಾಯಾಮ್ ಪರಲೋಕ ಮಾರ್ಗೇ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಯಾರು ಬರ್ತಾರೆ? ಅದಕ್ಕೆ ವಿದುರನ ಹೇಳ್ಕೊಳ್ಸ ಮಧ್ಯರಾತ್ರಿಯ ಸಮಯ ವಿದುರನ ಹೇಳ್ಕೊಳ್ಸಿದ್ರು, ವಿದುರ ಬಂದಂತ ಇದು ಬಹಳ ಆಶ್ಚರ್ಯ. ಅಂದ್ರೆ ಧರ್ಮ ಇಲ್ಲ ಅಂತ ಹೇಳೋದೇ ಇಲ್ಲ ಅಂತ ಆಯ್ತ. ಧರ್ಮೋ ರಕ್ಷತಿ ರಕ್ಷಿತ. ಮಧ್ಯರಾತ್ರಿಯಲ್ಲಿ ಕರೆದ್ರೂ ಧರ್ಮ ಬರುತ್ತೆ. ನಾವು ಕರೆಯೋ ಬುದ್ಧಿ ನಮಗಿರಬೇಕಷ್ಟೇ. ಇದೆ ವಿದುರನ ಹೇಳ್ಕೊಳ್ಸ್ತೇವೆ, ಓ ಇಷ್ಟೊತ್ತು ಯಾರು ಬರ್ತಾರೆ, ಬೆಳಿಗ್ಗೆ ಬರ್ತೇನೆ, ಮೂಡೋಗ್ತಿತ್ತು ಅಷ್ಟೊತ್ತಿಗೆ. ಡಾಕ್ಟರ್ಗಳೇ ಬರೋದಲ್ಲ ಎಟ್ಟೋಸಲ್ಲ, ಸಾಕಾಗಿದೆ ಬೆಳಿಗ್ಗೆ ಬರ್ತೇನೆ ಅಂತ ಹೋಗಿ ಅಂತ ಹೇಳಿಬಿಡ್ತಾರೆ. ಬರಲೇಬೇಕಾದ ಜವಾಬ್ದಾರಿ ಬರೋದಿಲ್ಲ ಕೆಲವು ಸಲ, ಕೆಲವರು ಬರ್ತಾರೆ ತುಂಬಾ ದಿನ ಬರೋದಿಲ್ಲ. ಆದರೆ ವಿದುರ ಬಂದನಂತೆ, ಅವನೇನು ಚಿಕ್ಕವನಲ್ಲ ಪಾಪ, ಅದು ಇಬ್ಬರು ಒಂದೇ ವಯಸ್ಸು, ಒಂದು ದಿವಸ ಹೆಚ್ಚು ಕೆಲವು ದಿವಸ ಹೆಚ್ಚು ಕಡಿಮೆ ಅಷ್ಟೇ ಇಬ್ಬರಿಗೂ ಕೂಡ. ಅಂಥವನು ಇವನ ವೃದ್ಧ ಅವನು ವೃದ್ಧನೇನೆ. ಆದರೆ ಅಣ್ಣ ಹೇಳ್ಕಡಿಸಿದ್ದಾನೆ ಅಂತ ತಕ್ಷಣ ಬಂದನಂತೆ. ಆಗ ವಿದುರ ಬಾ, ತನ್ನ ದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳುತ್ತಾನೆ. ಏನು ಸಮಸ್ಯೆ ಅಂತ ಕೇಳ್ತಾನೆ. ನಂಗೆ ನಿದ್ರೆನೇ ಬರ್ತಾ ಇಲ್ಲ, ಏನು ಮಾಡಿದರು ಕೂಡ ನಿದ್ರೆನೇ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ವಿದುರ ಆಗ ಮಾತಾಡುತ್ತಾನೆ. ಅಣ್ಣ, ನಿದ್ರೆ ಯಾರಿಗೆ ಬರೋದಿಲ್ಲ ಗೊತ್ತಾ ಅಂತ ಹೇಳುತ್ತಾನೆ. ವಿದುರ ಅಂದರೆ ಭಾಳ ಎಕ್ಸ್ಪರ್ಟ್, ಭಾಳ ತಜ್ಞ ಆತ. ಅದೇನೋ ರೀತಿ ಶುರು ಮಾಡೋದಿಲ್ಲ, ನಿದ್ರೆ ಯಾರಿಗೆ ಬರೋದಿಲ್ಲ ಗೊತ್ತಾ? ಆರು ಜನಕ್ಕೆ ನಿದ್ರೆ ಬರೋದಿಲ್ಲ ಅಂತ ಹೇಳುತ್ತಾನೆ. ಆರು ಜನಕ್ಕೆ ನಿದ್ರೆ ಬರೋದಿಲ್ಲ. ನಾವು ಯೋಚನೆ ಯಾವ ಗುಂಪಿ ಸೇರ್ಕೋತೇವೆ ಅಂತ ಯೋಚನೆ ಮಾಡಬೇಕಷ್ಟೆ. ನಿದ್ರೆ ಬರೋದ್ರೆ ಯಾವ ಗುಂಪಿ ಸೇರ್ಕೋತೇವೆ ನಾವೀಗ. ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಹೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಹ. ಆರು ಜನಕ್ಕೆ ನಿದ್ದೆ ಬರೋದಿಲ್ಲ. ಅಭಿಯುಕ್ತಂ ಬಲವತ ದೊಡ್ಡವರ ವಿರೋಧ ಕಟ್ಟಿಕೊಂಡವನಿಗೆ ಆಫೀಸ ಜಗಳ ಬಂದ್ರೆ ನಿದ್ದೆನ ಬರುತ್ತೆ. ಆಫೀಸ ಬಾಸ್ ಬೈದ್ಬಿಟ್ಟಿದ್ರೆ ಓವಿಂದ ಅಪ್ಸೆಟ್ ಆಗಿ ಆಗಿಬಿಟ್ಟಿರ್ತಾರೆ, ಉಚ್ಚುಕುಪಾದ ಮಾಡ್ತಿರ್ತಾನೆ. ಅಭಿಯುಕ್ತಂ ಬಲವತ ದೊಡ್ಡವರ ಜೊತೆ ವಿರೋಧ ಕಟ್ಟಿಕೊಂಡವನಿಗೆ ದುರ್ಬಲಂ ಬಲಹೀನನಿಗೆ ಕೈಲಾಗದವನಿಗೆ ನಿದ್ರೆ ಬರೋದಿಲ್ಲ. ಹೀನ ಸಾಧನಂ ಮರುದಿವಸ ಪರೀಕ್ಷೆ ಸರಿಯಾಗೋದಿಲ್ಲ, ನಿದ್ದೆ ಆಗಿ ಬರುತ್ತೆ. ಮತ್ತೆ ಹೀನ ಸಾಧನ, ಇನಡಿಕ್ವೇಟ್ ಪ್ರಿಪರೇಷನ್. ಯಾರಿಗೆ ಎಷ್ಟು ಬೇಕೋ ಅಷ್ಟು ಸಿದ್ಧತೆ ಇಲ್ಲ ಅವನಿಗೆ ನಿದ್ದೆ ಬರೋದಿಲ್ಲ. ಎಲ್ಲ ಸುಭಾಷಿತಗಳು ವ್ಯಾಸಭಾರತ ಪೂರ್ತಿ ವೇದವ್ಯಾಸದೇವರ ಮಾತು. ಒಂದು ಕಡೆಗೆ ಲೋಕನೀತಿ, ಇನ್ನೊಂದು ಕಡೆಗೆ ಶಾಸ್ತ್ರನೀತಿ, ದೊಡ್ಡ ಅಧ್ಯಾತ್ಮ ಕಥೆ, ಎಲ್ಲವನ್ನು ಹೇಳೋದು ವೇದವ್ಯಾಸರ ವೈಶಿಷ್ಟ್ಯ. ಕೃತಸ್ವಂ ಕೃತಸ್ವಂ, ತನ್ನ ಸ್ವತ್ತನ್ನು ಕಳ್ಕೊಂಡವನಿಗೆ ಮನೆಯಲ್ಲಿ ಕಳ್ತನ ಆಗಿರುತ್ತೆ, ಸುಖ ನಿದ್ದೆ ಮಾಡಿದ್ರೆ ಏನ್ ಮಾಡ್ತಾನೆ? ಈ ಮಧ್ಯೆ ರಾಟಿ ಹೊಡ್ಕೋತಿರ್ತಾನೆ, ಕಂಡ್ಕೊಂಡವ್ರು ಹೋಯ್ತು 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 ಹೊಡ್ಕೋತಿರ್ತಾನೆ. ಕೃತಸ್ವಂ ಕಾಮಿನಂ ಚೋರಂ, ಕಾಮಿನಂ ಕಾಮುಕರಿಗೆ ನಿದ್ರೆ ಬರೋದಿಲ್ಲ, ಚೋರಂ ಕಳ್ಳ ನಿದ್ರೆ ಬರೋದಿಲ್ಲ. ವರ್ಕಿಂಗ್ ಅವರ್ಸೇ ಅದು ನಿಪಾಪ ಅವನೇ, ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಮಾಡೋದಿಲ್ಲ ಅವರು. ರಾತ್ರಿ ನೈಟು ಟೈಮ್ ಟೇಬಲ್ ಹಾಕೊಂಡಿರ್ತಾನೆ, ಹಗಲ ನಿದ್ರೆ ರಾತ್ರಿ ಬೇರೆ ಟೈಮ್ ಟೇಬಲ್ ಅವರು. ಚೋರಂ ಆವಿಶಂತಿ ಪ್ರಜಾಗರಾಹ, ಆರು ಜನಕ್ಕೆ ನಿದ್ರೆ ಬರೋದಿಲ್ಲ. ಅಭಿಯುಕ್ತಂ ಬಲವತ ದುರ್ಬಲಂ ಹೀನ ಸಾಧನಂ ಕೃತಸ್ವಂ ಕಾಮಿನಂ ಚೋರಂ ಆವಿಶಂತಿ ಪ್ರಜಾಗರಾಹ. ಇಷ್ಟು ಹೇಳಿ ಅಣ್ಣ ನೀನು ಆರಲ್ಲಿ ಏನಾದ್ರು ಮಾಡಿದ್ದೆ, ಆಧಾರ ಗುಪ್ಪಿ ಸೇರಿದ್ದೆ ಅಂತ ಕೇಳ್ತಾರೆ. ಎಷ್ಟು ಪ್ರೀತಿನೋ ಅಷ್ಟೇ ನಿಷ್ಠುರತೆ ಕೂಡ ಉಂಟು. ಒಣ ವ್ಯಾಮೋಹ ಅಲ್ಲ ಅದು, ಒಂದು ಅಣ್ಣ ಅಂತ ಗೌರವ ಇದೆ. ವ್ಯಾಮೋಹ ಇದ್ರೆ ಹೇಳಿದ್ದಕ್ಕೆಲ್ಲ ತಾನೆ ಹಾಕಿದರೆ ವ್ಯಾಮೋಹ, ವಿಮರ್ಶೆ ಮಾಡಿದರೆ ಅದು ಗೌರವ. ಇವತ್ತು ನಾವು ಅಳ್ಳಿ ತತ್ತಿಳ್ಕೊಂಡ್ಬಿಡ್ತೇವೆ. ಇವತ್ತು ಮಕ್ಕಳು ಪ್ರೀತಿ ಮಾಡೋದಿಲ್ಲ, ವ್ಯಾಮೋಹ ತೋರಿಸ್ತಾರೆ. ಸಂಧ್ಯಾಂತ ಮಾಡೋದಲ್ಲಿ ಬಿಡಂತಾರೆ, ಹೋಗಲಿ ಬಿಡು ಕುಸಿದು ಬಿಟ್ಟು ಬಿಡ್ತಾರೆ. ಯಾಕೆ ಮಾಡೋದಲ್ಲ ಕೇಳಬೇಕಂದ್ರೆ ಅದು ಸ್ಕೂಲಿಗೆ ಹೋಗೋದಲ್ಲ ಬಿಡಿಸಿಬಿಡ್ತಾರಾ, ಕಳಿಸ್ತಾರ ಸ್ಕೂಲಿಗೆ ಹೋದರೆ ಬೆಲೆ ಇದೆ ಅಂತ ಗೊತ್ತು ಅವನಿಗೆ. ಸಂಧ್ಯಾನ ಮಾಡಿ ಏನಾಗುತ್ತೆ ಗೊತ್ತಿಲ್ಲ. ಇದು ರೀತಿಯಾಗಿರೋ ಸಂಧ್ಯಾನ ಮಾಡಿ ಟೈಮ್ ಎಷ್ಟು ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೋರು ಭಾರಿ ಉಪಯೋಗ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಉಪಯೋಗ ನಿಮಗೆ ಕಣ್ಣಿಗೆ ಕಂಡತ್ತೆ, ಇದು ಕಣ್ಣಿಗೆ ಕಾಣದ ಉಪಯೋಗ ಬೇಕಾದಷ್ಟಿದೆ, ಅದನ್ನ ಯೋಚನೆ ಮಾಡಬೇಕು. ಸುಮ್ಮನೆ ಕೂಡೋದಕ್ಕೆ ಅಷ್ಟು ಪುಣ್ಯ ಬರುತ್ತೋ, ಸಂಧ್ಯಾಕ ಸುಮ್ಮನೆ ಕೂಡ್ತಾನಲ್ಲ ಅಷ್ಟಕ್ಕೆ ಪುಣ್ಯ ಬರುತ್ತೆ ಅವನಿಗೆ. ಬೇರೆ ಕೆಲಸ ಬಿಟ್ಟಲ್ಲ, ಕೆಟ್ಟ ಕೆಲಸ ಬಿಟ್ಟ ಅದೊಂದು ಅನುಕೂಲ ಆಯಿತು. ಎರಡನೇದು ಆಚಮನ ಮಾಡ್ತಾನೆ, ಪ್ರಾಣಾಯಾಮ ಮಾಡ್ತಾನೆ, ಧ್ಯಾನ ಮಾಡ್ತಾನೆ. ಇವತ್ತಂತೂ ಧ್ಯಾನ ಅಂಬೋದು ಮೋಸ್ಟ್ ಪಾಪ್ಯುಲರ್ ಇದರೊಳಗೆ. ಏನು ಮಾಡೋಕ್ಕಂತ ಗೊತ್ತಿಲ್ಲ, ಧ್ಯಾನ ಪಾಪ ಮತ್ತು ಧ್ಯಾನ ಅಂತ ಪದ ಉಪಯೋಗ ಬಳಸಿಬಿಡ್ತಾರಪ್ಪ. ಧ್ಯಾನ ಮಾಡಿ ಧ್ಯಾನ ಮಾಡಿ, ಏನು ಧ್ಯಾನ ಮಾಡಬೇಕು ಪಾಪ, ಹೇಳೋನಿಗೂ ಗೊತ್ತಿಲ್ಲ ಕೇಳೋನಿಗೂ ಗೊತ್ತಿಲ್ಲ. ಧ್ಯಾನಕ್ಕೊಂದು ವಸ್ತು ಬೇಕಲ್ಲ ಈ ಮಧ್ಯೆ, ಅದು ಯಾವುದೋ ಧ್ಯಾನ ಮಾಡಿ ಏನು ಉಪಯೋಗ? ಸರ್ವೋತ್ತಮ ವಸ್ತುವನ್ನು ಧ್ಯಾನ ಮಾಡಬೇಕು ಯಾವಾಗಲೂ ಕೂಡ. ಸತ್ಯಂ ಪರಂ ಧೀಮಹಿ ಭಾಗವತ ಹೇಳಿದೆ, ಸತ್ಯಂ ಪರಂ ಧೀಮಹಿ ಅಲ್ಟಿಮೇಟ್ ಇದೆಯಲ್ಲ, ಸುಪ್ರೀಮ್ ಮೋಸ್ಟ್ ರಿಯಾಲಿಟಿ ಇದೆಯಲ್ಲ, ಅದನ್ನು ಧ್ಯಾನ ಮಾಡಬೇಕು ಯಾವಾಗಲೂ. ಯಾವುದೋ ಧ್ಯಾನ ಮಾಡಿದ ಮನುಷ್ಯ ಕುಬ್ಜನ ಆಗ್ತಾನೆ. ಆ ಕಣ್ಣೆತ್ತಿ ನೋಡಬೇಕು ಅಂತಿದ್ರೆ ಬೆಟ್ಟ ನೋಡಬೇಕು, ಅವ ಕಣ್ಣು ತಲೆ ಮೇಲೆ ಹೋಗುತ್ತೆ. ಅದು ಬಿಟ್ಟು ಇಳುವೆ ನೋಡಿದ್ರೆ ತಲೆ ಬಗ್ಗಿ ಬಿಡುತ್ತೆ ಅಷ್ಟೇ. ಚಿಕ್ಕವರು ನೋಡಬೇಡಿ, ದೊಡ್ಡವರು ನೋಡಿ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳಂಥವ್ರನ್ನ, ವಾದಿರಾಜ ಸ್ವಾಮಿಗಳಂಥವ್ರನ್ನ, ಜಯತೀರ್ಥರನ್ನ, ವ್ಯಾಸತೀರ್ಥರನ್ನ, ಆಚಾರ್ಯರನ್ನ ನೋಡಿ ಅವಾಗ ಗೊತ್ತಾಗುತ್ತೆ ಎಷ್ಟು ಮೇಲಿದ್ದಾರೆ ಎಂದು ಗೊತ್ತಾಗುತ್ತೆ. ಮನುಷ್ಯ ಮೇಲೆ ತಲೆ ಎತ್ತಾಗಿರಬೇಕು, ಕೆಳೆ ತೆಗೆಸಾಗಿ ಬದುಕಬಾರದು ಯಾವಾಗಲೂ ಕೂಡ. ತಲೆ ಮೇಲೆ ಎತ್ತಬೇಕು, ದೊಡ್ಡವರ ಆದರ್ಶ ಎಂಬುದು ಯಾವಾಗಲೂ ಹಾಗೇನೆ. ಬೆಟ್ಟ ನೋಡೋದಕ್ಕೂ ತಗ್ಗು ನೋಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಆದ್ದರಿಂದ ದೊಡ್ಡವರ ಆದರ್ಶ ನಮಗಿರಬೇಕು, ಎಲ್ಲ ಜನ ಗೊತ್ತೇ ಇಲ್ಲ. ಧ್ಯಾನ ಪ್ರಾರ್ಥನೆ ಅವೆಲ್ಲವೂ ಕೂಡ ಸಿದ್ಧಿಗೆ ಬರುತ್ತೆ ಸರಿಯಾಗಿ ಮಾಡಿದರೆ, ಇಲ್ಲದೆ ಹೋದರೆ ಇಲ್ಲ ಅಂತ ಹೊತ್ತಿನೊಳಗೆ ಇದನ್ನೆಲ್ಲ ಯೋಚನೆ ಮಾಡೋದ್ರ ಬದಲು ಏನು ಮಾಡ್ತೇವೆ ನಾವು? ಬೇಡ ಅಂದರೆ ಬೇಡ, ಬಿಟ್ಟುಬಿಡು ಅಂತ ಹೇಳ್ತಾರೆ. ಯಾಕೆ ಬಿಡ್ತೀನಿ ಅಂತ ಕೇಳಬೇಕು. ಏನು ಮಹಾ ಗಂಟೆ ಹೋಗುತ್ತೆ ನಿನಗೀಗ? ಪೇಪರ್ ಓದೋ ಟೈಮ್ ಇದೆ, ಏನೇನೋ ಮಾಡೋಕ್ಕೆ ಟೈಮ್ ಇದೆ, ಯಾಕೆ ಕೊಡೋದಿಲ್ಲ? ಒಂದು 5-10 ನಿಮಿಷ ಕೂಡು, 4 ದಿವಸ ಕೂತ್ರೆ ಅಭ್ಯಾಸ ಆಗುತ್ತೆ ಅವನಿಗೆ. ಆಗ ಹೋಗಿ ಭಾರಿ ಚೆನ್ನಾಗಿದೆ ಇದು ಒಂದು ಅಂತ ಅನಿಸುತ್ತೆ ಅವನಿಗೆ. ತುಂಬ ಜನಕ್ಕೆ ಎಷ್ಟೋ ರೋಗಗಳ ಮೂಲ ಆ ರೀತಿ ಸಂಧ್ಯಾವನ್ನೇ ಗೋಸು ಕೆಳಗೆ ಕೂಡದೆ ಗೊತ್ತಿಲ್ಲ ಮನುಷ್ಯನಿಗೆ. ತುಂಬ ಜನರಿಗೆ ಕೆಳಗೆ ಕೂತೇ ಗೊತ್ತಿಲ್ಲ, ಸುಮ್ಮನೆ ಕೂತು ಅಂತೂ ಗೊತ್ತೇ ಇಲ್ಲ. ಟಿವಿ ಮುಂದೆ ಕೂತಿರ್ತಾನೆ ಹೊರತು ಸುಮ್ಮನೆಯಲ್ಲಿ ಕೂತಿರ್ತಾನೆ. ಅದು ಮನುಷ್ಯನ ಡಿಸ್ಟರ್ಬ್ ಮಾಡುತ್ತೆ, ಯೋಚನೆ ಮಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ. ತನ್ನ ಯೋಚನೆ ತಾನು ಮಾಡಬೇಕು ಅಂತಿದ್ರೆ ಆದಷ್ಟು ಏಕಸ್ತಪಃ ದ್ವಿರಧ್ಯಾಯ ತ್ರಿಭಿರ್ಗೀತಂ ಚತುಃಪಥಂ ಸಪ್ತ ಪಂಚ ಕೃಷಿರಾಕ್ಯ ಸಂಗ್ರಾಮೋ ಬಹುಭಿರ್ಜನೈ. ಆದಷ್ಟು ಒಂಟಿಯಾಗಿದ್ದು ಮನಸ್ಸನ್ನ, ಇದೆಲ್ಲ ಏನು, ನಾವೇನು ಮಾಡ್ತಿದ್ದೇವೆ, ನಮ್ಮ ಗುರಿ ಏನು, ನಮ್ಮ ದಾರಿ ಹೇಗಿದೆ, ಎಲ್ಲರಂತೆ ಉಂಡ ತಿಂದ ಮಲಗಿದ ಏನು ಸಾಧನೆ ಮಾಡಿದಾಗಾಯ್ತು, ಆ ಥರ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಆಗ ಒಂದು ಹೊಸ ದಾರಿ ಕಾಣಿಸುತ್ತೆ ನಮಗೆ. ಅಯ್ಯೋ ಪ್ಯಾಸಿವ್ ಏನು ಯೋಚನೆ, ಐ ಆಮ್ ಫ್ರೀ, ಯಾವಾಗಲೂ ಫ್ರೀ ಫ್ರೀ ಅಂತ ಕೂತಿರ್ತಾರೆ. ಯಾವುದೇವ್ರು ನೋಡ್ತಾರೆ ಇಷ್ಟು ಫ್ರೀಯಾಗಿ ಯಾಕೆ ಕೂಡ್ತಿ ಬಾ ಹೋಗೋದ್ರೆ ಕರ್ಕೊಂಡು ಹೋಗಿಬಿಡ್ತಾರೆ ಅಷ್ಟೇ. ಇಷ್ಟು ಫ್ರೀ ಆಗಿದ್ರೆ ಇನ್ನ ಇನ್ನೇನು ಕೆಲಸ ಇಲ್ಲ ಅಂತ ಆಯ್ತು. ಕೆಲಸ ಇದೆ ಅಂತ ಹೇಳಬೇಕು, ಫ್ರೀ ಇದೆ ಅಂತ ಹೇಳಬೇಕು. ಸ್ವಲ್ಪ ಯೋಚನೆ ಮಾಡಬೇಕು, ಎಷ್ಟು ಕಾಸ್ಟ್ಲಿ ಲೈಫ್ ಗೊತ್ತಾ ಇದು. ಫ್ರೀ ಇರಲಿಕ್ಕೆ ಕಾಸ್ಟ್ಲಿ ಲೈಫ್ ಇದು. ಒಂದು ಯಾವುದೋ ಒಂದು ಇದ್ರಲ್ಲಿ ಫ್ರೀಯಾಗಿ ಕೂತ್ಬಿಡಿ, ಆಫೀಸ್ನಲ್ಲಿ ಒಂದು 10 ಜನ ಎಂಪ್ಲಾಯ್ ಮಾಡ್ಕೊಂಡು ಸುಮ್ಮನೆ ಕೂಡಿ ಅಂತ ಕೊಡಿಸ್ತಾರ? ಕೆಲಸ 20 ಜನಕ್ಕಿಂತ 10 ಜನಕ್ಕೆ ಅಪಾಯಿಂಟ್ ಮಾಡ್ಕೊಡ್ತಾರೆ, 10 ಜನ 20 ಜನ ಕೆಲಸ ಮಾಡಿಸ್ತಾರೆ ಅದರಿಂದ. ಆಗ ಅವ್ರಿಗೆ ವರ್ಕೌಟ್ ಆಗ್ತಿಲ್ಲ, ವರ್ಕೌಟ್ ಆಗೋದಿಲ್ಲ. ಸುಮ್ಮನೆ ಕೆಲಸ ಇಲ್ಲದೆ ಯಾರು ಕೂಡಿಸೋದಿಲ್ಲ, ಅಟೆಂಡರ್ ಕೆಲಸ ಸುಮ್ಮನೆ ಕೊಡೋದಿಲ್ಲ, ಕೆಲಸ ಇರಬೇಕು ಅದಕ್ಕೆ. ಇವತ್ತು ಮನುಷ್ಯ ಜನ್ಮ ಕೊಟ್ಟು ಪರಮಾತ್ಮನ ಕಳಿಸಿದ್ದಾನೆ ಅಂದರೆ ದೊಡ್ಡ ಕೆಲಸ ಕೊಟ್ಟಿದ್ದಾನೆ. ವೈಕುಂಠಕ್ಕೆ ಹೋಗೋ ಸಾಧನೆ ಮಾಡಬೇಕು, ಅಪೂರ್ವ ಸಾಧನೆ ಮಾಡತಕ್ಕಂಥ ಕೆಲಸ ಕೊಟ್ಟ ಕಾಲಕ್ಕೆ ನಮಗೇಲೂ ಇಲ್ಲ ಅಂತ ತಿಳ್ಕೊಳ್ಳಬಾರದು. ಇದರ ನೇರವಾಗಿ ಪ್ರಶ್ನೆ ಮಾಡಿದ, ಯಾರಲ್ಲಿ ಯಾವ ಗುಂಪಿ ಸೇರಿದ್ದೀಯಾ? ದುರ್ದೈವ ಆರಕ್ಕೂ ಸೇರಿಬಿಟ್ಟಿದ್ದಾನೆ, ಅದು ಆಶ್ಚರ್ಯ. ಅಭಿಯುಕ್ತಂ ಬಲವತ, ಪಾಂಡವರ ವಿರೋಧ ಕಟ್ಟಿಕೊಂಡಿದ್ದಾನೆ. ಪಾಂಡವರು ಭಾರಿ ಬೇಲಿದ್ದವರು, ಅವು ಎಷ್ಟೋ ತಾನೇ ಹೇಳ್ತಾನೆ, ಪ್ರಶಸ್ಯತೇನೋ ಬಲಿಭಿರ್ ವಿರೋಧ. ಪಾಂಡವ ಹೆಸರಿ ವೈದ್ಯನ, ಅವಳೆಷ್ಟು ಭಾರಿ ಅತ್ಯಂತ ಬಲಾಢ್ಯರವರು. ಅವ್ರ ಬಲ ನೋಡಿ ದುಷ್ಟರ ಪಂಗಡವನ್ನು ಬಿಟ್ಟು ಅನೇಕರು ಪಾಂಡವ ಕಡೆ ಸೇರ್ತಾ ಇದ್ರು, ಭಾರಿ ಬಲಾಢ್ಯರು. ಇವ್ರ ಜೊತೆಗಿದ್ರು ನಾವು ಭಾರಿ ಸೇಫ್ ಆಗಿರ್ತೇವೆ ಅನ್ನೋ ಭಾವನೆ ಬಂದಿ. ಅಂಥವ್ರು ವಿರೋಧ ಕಟ್ಟಿಕೊಂಡಿದ್ದ ನಿದ್ದೆ ಹೇಗೆ ಬರಬೇಕು? ಸಂಜೆ ವರ್ಣನೆ ಮಾಡಿದ್ದಾನೆ, ಭೀಮಸೇನ ಗದೆ ಎತ್ತಿದಾದಲ್ಲಿ ಮಕ್ಕಳ ಕತೆ ಮುಗಿತು ಅಂತ ಹೇಳಿಬಿಟ್ಟಿದ್ದಾನೆ. ಅಭಿಯುಕ್ತಂ ಬಲವತ, ಪಾಂಡವರ ವಿರೋಧ ಕಟ್ಟಿಕೊಂಡಿದ್ದಾನೆ. ದುರ್ಬಲಂ, ತನಗಂತೂ ಬಲ ಇಲ್ಲ, ಮಕ್ಕಳಿಗೇನು ಬಲ ಇಲ್ಲ. ಈ ಬಬ್ಬು ಅವ್ರ ಬಲ, ನಿಜವಾದ ಬಲ ಎಲ್ಲಿದೆ ದೈತ್ಯರಿಗೆ? ಅವರ ಬಲ ಏನಿದ್ರು ಕೂಡ ಗುಂಡಾನ ಬಲ, ಅವು ಅನ್ಯಾಯದಲ್ಲಿದೆಯೇ ಹೊರತು ಬುದ್ಧಿಯಲ್ಲಿ ಇಲ್ಲ, ನೀತಿಯಲ್ಲಿ ಇಲ್ಲ. ಯಾವುದೋ ಹಣ್ಣು ಮುದುಕಿ ಇರ್ತಾರೆ, ಯಾರೋ ಕಿತ್ಕೊಂಡು ಹೋಗ್ಬಿಡ್ತಾನೆ ಕಳ್ಳ, ಜೋರ ಕೂಗ್ತಾಳೆ ಅವಳು. ಯಾತಕ್ಕೆ? ತನ್ನ ವಸ್ತು ಹೋಯ್ತಲ್ಲ ಅಂತ ಕೂಗ ಹಕ್ಕಿದೆ ಅವಳಿಗೆ. ಆದರೆ ಭಾರಿ ಕಳ್ಳತನ ಮಾಡಿದವನು ಆ ರೀತಿ ಕೂಲಕ್ಕಾಗೋದು, ಎಷ್ಟು ಫಿಸಿಕಲಿ ಸ್ಟ್ರಾಂಗ್ ಇದ್ರು ಕೂಡ ಅಲ್ಲಿ ಮಾರಲ್ ಕರೇಜ್ ಇರೋದಿಲ್ಲ. ಧರ್ಮ ಧೃತರಾಷ್ಟ್ರೀ ಮಾರಲ್ ಕರೇಜ್ ಇಲ್ಲ. ದುರ್ಬಲಂ ಹೀನ ಸಾಧನಂ, ಏನು ಸಾಧನೆ ಇದೆ? ಯಾರಿದ್ದಾರೆ ಅವನ ಜೊತೆಗೆ ಯುದ್ಧ ಮಾಡಲಿಕ್ಕೆ? ಭೀಷ್ಮದ್ರೋಣಾದಿಗಳೆಲ್ಲ ಯಾವ ರೀತಿ ಅಂತ ಕೃಷ್ಣ ಮುಂದೆ ಹೇಳಿದಾಗ ಗೊತ್ತಾಗುತ್ತೆ. ಅವರ್ಯಾರೋ ನಂಬಿಕೊಂಡು ಪ್ರಯೋಜನ ಇಲ್ಲ. ಹೀನ ಸಾಧನಂ, ಪಾಂಡವರ ಜೊತೆ ಯುದ್ಧಕ್ಕೆ ಅಂತ ಹೋಗಬೇಕಾದರೆ ಎಷ್ಟು ಸಿದ್ಧತೆ ಇರಬೇಕು. ದುರ್ಯೋಧನ ಮಾಡಿಕೊಂಡ ಸಿದ್ಧತೆ ಏನೂ ಸಾಲದು, ಅದು ಮುಂದೆ ಸ್ಪಷ್ಟವಾಗೋದ್ರಿಂದ ಹೀನ ಸಾಧನಂ. ಆಮೇಲೆ ಹೃತಸ್ವಂ, ಒಂದ್ ಕಡೆಗೆ ಪಾಂಡವರ ಸ್ವತ್ತನ್ನು ತಾನು ಕದ್ದಿದ್ದಾನೆ, ತನ್ನ ಸ್ವತ್ತು ಉಳಿಯೋ ಸ್ಥಿತಿಯಲ್ಲೇ ಇಲ್ಲ ಈಗ. ಹೃತಸ್ವ, ಹೃತಸ್ವ, ತನ್ನ ಸ್ವತ್ತನ್ನು ಕಳ್ಕೊಂಡವನು, ಇನ್ನೊಬ್ಬರು ಸ್ವತ್ತನ್ನು ಕಿತ್ತುಕೊಂಡು. ಹೆಸರೇ ಧೃತರಾಷ್ಟ್ರ, ಅದರಲ್ಲಿ ಅರ್ಥ ಧೃತರಾಷ್ಟ್ರ. ಪಾಂಡವರ ರಾಷ್ಟ್ರವನ್ನು ಕಿತ್ಕೊಂಡವನು ಅಂದಮೇಲೆ ಏನು ಸುಖವಾಗಿರುತ್ತೆ? ಇನ್ನೊಬ್ಬರು ವಸ್ತು ಯಾರೋ ಒಪ್ಪಿಕೊಳ್ಳೋ ಬಿಟ್ಟಿರ್ತಾರೆ, ಬಸ್ನಲ್ಲಿ ಕೂತಿರ್ತಾರೆ, ನೋಡ್ಕೊಳ್ಳಿ ಸೂಟ್ ಕೇಸನ್ನು ಬಿಟ್ಟು ಹೋಗ್ಬಿಡ್ತಾನೆ ಬರ್ತೀನಿ ಅಂತೇಳಿ ಬಸ್ ಶುರುವಾಗ ಹೋಗ್ಲಿಕ್ಕೆ ನಿದ್ದೆ ಏನು ಕೂರ್ತಾನೆ, ಬರಲಿಲ್ಲ ಬಡ್ಕೋತಿರ್ತಾನೆ, ಪಾಪ ಜವಾಬ್ದಾರಿ ಇದೆ, ಏನಾಗುತ್ತೋ, ಬರಲಿಲ್ಲ ಬರಲಿಲ್ಲ ಅಂತ ಹೇಳಿಬಿಟ್ಟು. ಇನ್ನೊಬ್ರು ಸ್ವತ್ತು ಸ್ವಲ್ಪ ಇದ್ರೆ ಡಿಸ್ಟರ್ಬೆನ್ಸ್ ಬರುತ್ತೆ, ಅವ್ನು ಬರೋ ಅವ್ನು ಬಸ್ ಎತ್ತಿ ನೋಡಿ ಇನ್ನೋಡಿ ಆ ಸಮಾಧಾನ ಆಗುತ್ತಿಲ್ಲ. ಹೋದರೆ ಎಷ್ಟು ಕಷ್ಟ ಇವನಿಗೆ, ಹೋಗ್ಬಿಟ್ರೆ ಕಳ್ಳತನ ಆರೋಪ ಬರಬಹುದು, ಯಾರೋ ಒಯ್ದು ಬಿಡಬಹುದು, ನಿದ್ರೆ ತೂಕಡಿಸೋನು ಕಣ್ ತೆಗೆದು ಬಿಡ್ತಾನೆ. ಇನ್ನೊಬ್ರು ಸ್ವತ್ತು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆಲ್ಲ ಇಡೀ ಪಾಂಡವರು ಸ್ವತ್ತು ಅರ್ಧರಾಜ್ಯ ಅಲ್ಲ ದುರ್ಯೋಧನಾದಿಗಳಿಗೆ, ಅರ್ಧರಾಜ್ಯ ತಗೊಂಡು ಸುಮ್ಮನೆ ಅವರು ಕರುಣೆಯಿಂದ ಕೊಟ್ಟಿದ್ದಷ್ಟೇ, ಇವನಿಗೆ ರೈಟೇ ಇಲ್ಲ. ಇಡೀ ರಾಜ್ಯ ದ್ಯೂತದಿಂದ ಕದ್ಕೊಂಡಿದ್ದಾನಲ್ಲ, ಏನ್ ಧೈರ್ಯ ಇರಬೇಕು ಇವರಿಗೆಲ್ಲ ಕೂಡ. ಕಾಮಿನಂ, ಮಹಾಕಾಮಕರು, ದ್ರೌಪದಿಗೆ ತೊಡೆ ತೋರಿಸಲು ಕೊಟ್ಟಂತ ಪಾಪಿ ದುರ್ಯೋಧನ, ಅಂಥವರಿಂದ ಏನು ಸಾಧನೆ ಆಗುತ್ತೆ? ಮತ್ತೆ ಚೋರಂ, ಕಳ್ಳತನ ಮಾಡಿದ್ದೆಲ್ಲ ಪಾಂಡವರ ರಾಜ್ಯವನ್ನ ದ್ಯೂತ ಹಗಲು ತರೋಡಿ ಅಷ್ಟೇ, ಅವೆಲ್ಲ ಕೂಡ. ಇಂಥವ್ರಿಗೆ ನಿದ್ರೆ ಹೇಗೆ ಬರಬೇಕು? ಮಾಡಿದ್ದ ಅವರು ಗೊತ್ತಿರೋದು ಇವನಿಗೆ, ವ್ಯಾಮೋಹದಿಂದ ಬಿಡಿಸಿಲ್ಲ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅಷ್ಟೇನೆ ಅಂತ ನೇರ ಹೇಳಿದಾಗ ಧೃತರಾಷ್ಟ್ರನಿಗೆ ಆಘಾತವೇ ಆಯಿತು. ಆದ್ರಿಂದ ನಮಗೆ ಉತ್ತರ ಸಿಕ್ಕ ಹಾಗಾಯ್ತು. ಈಗ ಇದನ್ನೆಲ್ಲ ಸರಿ ಮಾಡಿಕೊಂಡಿದ್ದೆ ತಾನಾಗಿ ಬರುತ್ತೆ ಅಂತ, ನಿದ್ರೆ ತಾನಾಗಿ ಬರುತ್ತೆ. ಕೆಲವರು ನೋಡಿ ಯಾವುದೋ ಊರಿಂದ ಬರ್ತಾರೆ ಬೆಂಗಳೂರು, ಡಿಸೆಂಬರ್ಲ್ಲಿ ನೋಡಬೇಕಾಗ, ಚಳಿ ನಡುಕ್ತಾ ಇರ್ತಾನೆ ಸ್ಯಾಲಿಯಲ್ಲಿ ಹೊದ್ಕೊಂಡಿವನು, ಯಾರು ದಾರಿಯಲ್ಲಿ ಕೂಲಿಯವನು ಹಾಗೆ ಮರಗಿರ್ತಾನೆ, ಹೊರಕೆ ಹೊಡಿತಾ ಇರ್ತಾರೆ ಅದು 5 ಗಂಟೆ ಹೊತ್ತಿನಲ್ಲಿ. ಯಾಕೆ ಏನು ಕಮಿಟ್ಮೆಂಟೇ ಇಲ್ಲ, ಆ ರಾತ್ರಿ ಊಟ ಆಗಿದೆ ಬೆಳಗ್ಗೆ ದುಡಿಯೋಕೆ ಹೋಗ್ತಾನೆ ಅಷ್ಟೇ, ಬೇರೆ ಏನು ಕದಿಲಿಕ್ಕೆ ಏನೂ ಇಲ್ಲ ಅವನ ಹತ್ರ, ಯಾರು ಕದಿಯೋ ಚಾನ್ಸೇ ಇಲ್ಲ. ನಿಶ್ಚಿಂತ ರೋಡಲ್ಲಿ ಬಲಿಕೊಂಡ್ಬಿಡ್ತಾನೆ ಪಕ್ಕದೊಳಗೆ, ಪಕ್ಕದ ದೊಡ್ಡ ಅಷ್ಟು ಹೆವಿ ಟ್ರಾಫಿಕ್ ಇದ್ರೂ ಎಚ್ಚರಾಗೋದಿಲ್ಲ ಅವನಿಗೆ. ಯಾತಕ್ಕೆ? ಯಾವುದೇ ಒಂದು ಯೋಚನೆ ಇಲ್ಲ, ಯಾವನು ಸರಿಯಾಗಿ ಆ ರೀತಿ ಬದುಕ್ತಾನೆ. ಇವತ್ತು ಯಾವ ಕಾಲಕ್ಕೂ ಅಪ್ ಟು ಡೇಟ್ ಆಗಿರಬೇಕು ಪರೀಕ್ಷೆ ತಯಾರಿ ಹಾಗೋ ಹಾಗೆ. ನಮ್ಮ ಕೆಲಸ ಕುರುಹುಂಸಚ ಕರ್ಮ ನಿಜಂ ನಿಯತಂ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಬದುಕಿದವರಿಗೆ ಏನು ತೊಂದರೆ ಇದೆ? ಆದ್ದರಿಂದ ನಾವು ಎಷ್ಟೋ ಜನಗಳು ಜೀವನದ ಕೊನೆಯವರೆಗೂ ಏನೇನೋ ಹಚ್ಕೋತಾರೆ, ಆ ಕೆಲಸ ಈ ಕೆಲಸ ಅಂತ, ಅವೆಲ್ಲ ಪ್ರಯೋಜನ ಇಲ್ಲ. ನಮಗೆ ತಾರಕವಾದ ಕೆಲಸ ಮಾತ್ರ ಒಪ್ಪಬೇಕೇ ಹೊರತು ಬಂಧಕವಾದ ಕೆಲಸ ಒಪ್ಪಲಿಕ್ಕೆ ಹೋಗಬಾರದು. ಇನ್ನಾದರೂ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ, ನಿಶ್ಚಿಂತೆಯಾಗಿ ಮುಂದಿನ ಕಾಲ ಯೋಚನೆ ಮಾಡೋಣ ಅನ್ನೋ ಭಾವನೆ ಬರಬೇಕು. ಇಲ್ಲದೆ ಹೋದರೆ ನಿದ್ರೆ ಮೊದಲಾದರೂ ಬರೋ ಸಂಭವ ಇರೋದಿಲ್ಲ. ಧೃತರಾಷ್ಟ್ರ ಅರ್ಥವಾಗಲಿ ಅಂತ ವಿದುರ ಅನೇಕ ಮಾತುಗಳನ್ನು ಹೇಳುತ್ತಾರೆ. ಅದಕ್ಕೆ ವಿದುರ ನೀತಿ ಅಂತ ಹೆಸರಾಗಿ ದಾ ಭಾಗ, ವಿದುರ ನೀತಿ ಭಾಗ ಬರೋದು ಅಲ್ಲಿ. ಅದೊಂದೇ ವಿಸ್ತಾರ ಹೇಳಿಕೊಂಡು ವಾರಗಟ್ಟಲೆ ಅದೊಂದೇ ಆಗುತ್ತೆ. ಅಲ್ಲಿ ಅಲ್ಲಿ ಮಾತುಗಳು ಸುಭಾಷಿತಗಳೆಲ್ಲ ಪೂರ್ವವಾದ ಮಾತುಗಳನ್ನು ನಾಡುತ್ತಾನೆ. ಮನುಷ್ಯನಾದವನು ಹೇಗೆ ಬದುಕಬೇಕು ಅಂತ ಹೇಳುತ್ತಾನೆ. ಮನುಷ್ಯನಿಗೆ ಯಾವಾಗಲೂ ಕೂಡ ಏನೇನಿರಬೇಕು ಸಾಧನ ಸಾಮಗ್ರಿ ಪಟ್ಟಿ ಮಾಡ್ತಾ ಹೋಗ್ತಾನೆ. ರಾಜನಿಗೆ ಕಣ್ಣು ಅಂದ್ರೆ ಏನು? ಈ ಕಣ್ಣು ರಾಜನಿಗೆ ಕಣ್ಣಲ್ಲ, ರಾಜಾನಹ ಚಾರಚಕ್ಷುಷಃ, ಗೂಢಚಾರರಿಂದ ಗೂಢಚಾರರೇ ಅವನಿಗೆ ಕಣ್ಣು. ಯಾಕಂದ್ರೆ ಯಾರೋ ಬಂದಿದ್ರೆ ರಾಜನ ಬೈಲಕ್ಕಾಗೋದಿಲ್ಲ, ಎಲ್ಲೋ ಬೇಕು ಕೇಳ್ಕೊಂಡ್ಬಂದು ಹೇಳ್ತಾನೆ, ಕರೆಕ್ಟ್ ಮಾಡ್ಕೊಳಕ್ ಬರುತ್ತೇನೆ. ಶತ್ರು ರಾಜರ ವಿಚಾರ ತಿಳ್ಕೋಬೇಕು, ಏನ್ ವಿಷಯ ತಿಳ್ಕೋಬೇಕಾಗಿದ್ರು ಕೂಡ ನೇರವಾಗಿ ರಾಜನ ಮುಂದೆ ಮಾತಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನು ಗೂಢಚಾರರಿಂದ ಕಲೆಕ್ಟ್ ಮಾಡಬೇಕು ವಿಷಯ. ಈ ಸಿಐಡಿ ಡಿಪಾರ್ಟ್ಮೆಂಟೇ ಒಂದಿರುತ್ತೆ, ಸರ್ಕಾರಕ್ಕೆ ಗುಪ್ತ ವರದಿಗಾರರೇ ಇರ್ತಾರೆ, ಅಥೆಂಟಿಕ್ ಸುದ್ದಿ ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಲ್ಲಿ ಎಷ್ಟೋ ಜನ ನಂಬಿಕೊಂಡು ಮೋಸ ಹೋಗಿಬಿಟ್ಟು ಎಲೆಕ್ಷನ್ ಮಾಡಬಾರದು ಮಾಡಬೇಕು ದೊಡ್ಡ ಗಲಾಟೆ, ನ್ಯೂಸ್ ಕೊಟ್ಟರೆ ಮಾಡಿಬಿಟ್ರು ಹೋಯ್ತು ಆ ಕಡೆಗೆ, ಸರಿಯಾದ ನ್ಯೂಸ್ ಕೊಡದೆ ಹೋದ್ರೆ ಪಜಿತಿ ಆಗುತ್ತಾಗ. ಗುಪ್ತತೆ ಒಟ್ಟು ಜನಗಳ ಮನೋಭಾವ ಹೇಗಿದೆ ಅಂತ ತಿಳ್ಕೊಡ್ತಕ್ಕಂಥ ದೊಡ್ಡ ದೊಡ್ಡ ವಿಂಗ್ ಅದು ಒಂದು ಗೂಢಚಾರರು ಅಂತ ಹೇಳಿದರೆ ಈ ಕದ್ದು ಕೇಳೋರು ಅಂತ ಅರ್ಥ ಅಲ್ಲ. ಅದಕ್ಕೆ ಕದ್ದು ಕೇಳೋರು ಗೂಢಚಾರರಲ್ಲ, ಅವರು ಅಪಾಯಿಂಟೆಡ್ ಪರ್ಸನ್ಸ್. ಅವರು ಜನಗಳ ಮನೋಭಾವನ ರಾಜನಿಗೆ ಪ್ರಾಮಾಣಿಕ ಒಪ್ಪಿಸ್ಬೇಕು. ಅವರು ಅದಕ್ಕೆ ಯಾವ್ಯಾವ ಮೂಲದ ಕಲೆಕ್ಟ್ ಮಾಡಬೇಕು ಮಾಡಬೇಕು. ಅವನು ಜ್ಞಾನಿ. ಬ್ರಾಹ್ಮಣರೆಲ್ಲರಿಗೆ ಕಣ್ಣು ಈ ಕಣ್ಣಲ್ಲ. ಬ್ರಾಹ್ಮಣರಿಗೆ ಕಣ್ಣುಗಳು ಅಂದರೆ ವೇದ ಚಕ್ಷುಷ, ಶಾಸ್ತ್ರವೇ ಕಣ್ಣು. ಜ್ಞಾನಿಗಳಿಗೆ ಕಣ್ಣು ಶಾಸ್ತ್ರ. ಇವತ್ತು ಎಕ್ಸ್ರೇ ಡಾಕ್ಟರ್ ನೋಡ್ತಾನೆ, ನೋಡಿದ್ರೆ ಗೊತ್ತಾಯಿಲ್ಲ ಎಕ್ಸ್ರೇ ನೋಡಿದೆ, ಎಕ್ಸ್ರೇ ಕಣ್ಣವನಿಗೆ ಈ ಸ್ಕ್ಯಾನ್ ಕಣ್ಣವನಿಗೆ. ಅದೇ ರೀತಿಯಲ್ಲಿ ಸ್ಟೆತೋಸ್ಕೋಪ್ ಬೇಕು, ಇದು ಬೇಕು. ಒಬ್ಬ ರಜರ ಬಂದಿದೆಯಲ್ಲ, ಸಿರಿಂಜ್ ಬಿದ್ದಿರ್ತಾರೆ, ಥರ್ಮಾಮೀಟರ್ ಬಾಯಲ್ಲಿಡ್ತಾರೆ. ಅವರು ವರ್ಕ್ ಮಾಡೋ ರೀತಿಯೇ ಹಾಗೆ, ಅವರವರ ಕಣ್ಣು ಅಂದರೆ ಆ ಥರ ಇರುತ್ತದೆ. ಮತ್ತು ಜ್ಞಾನಿಗಳ ಕಣ್ಣು ಅಂದರೆ ಶಾಸ್ತ್ರ, ರಾಜರ ಕಣ್ಣು ಅಂದರೆ ಗೂಢಚಾರರು, ಹಾಗೆಲ್ಲ ಇರಬೇಕು. ಇದನ್ನ ಯಾಕೆ ಹೇಳ್ತಾನೆ, ಗೂಢಚಾರರಿಂದ ವರದಿ ತರಿಸ್ಕೊಂಡಿದ್ದೀಯಾ ನೀನು? ಪಾಂಡವರ ಸಾಧನೆ ಎಷ್ಟಿದೆ ಗೊತ್ತಾ? ಪಾಂಡವರು ಎಷ್ಟು ಯಶಸ್ವಿಗಳಾಗಿದ್ದಾರೆ ಗೊತ್ತೇನು? ಅದು ಯೋಚನೆ ಮಾಡದೆ ನೀನು ಯುದ್ಧ ಹಮ್ಮಿಕೊಂಡ್ರೆ ಏನಾಗುತ್ತೆ ಅದರಿಂದ ಅಂತ ಅಪ್ಲಿಕೇಶನ್ನಲ್ಲಿ. ಅದೇ ರೀತಿ ತಾವು ಯಾವ ದೂರ ಗೆಲ್ಲಬೇಕು ಅಂತ, ಬಹಳ ದೂರ ಹೋಗಬೇಕು, ಏನು ಮಾಡಬೇಕು ಅದಕ್ಕೆ? ಇದರ ಹೇಳ್ತಾರೆ, ಅಧ್ವಾಜಿತ ಯಾನವತ, ಯಾರಿಗೆ ವೆಹಿಕಲ್ ಇರುತ್ತೋ ಅವರಿಗೆ ಡಿಸ್ಟೆನ್ಸ್ ಪ್ರಾಬ್ಲಮ್ ಬರೋದಿಲ್ಲ. ವೆಹಿಕಲ್ ಇದ್ದವನೇ ಡೆಲ್ಲಿ ಬಾರಿ ಹತ್ರ ಫ್ಲೈಟಲ್ಲಿ ಓಡಾಡ್ತಾರಲ್ಲ, ಎರಡು ತಾಸೆಯಲ್ಲಿ ಸಾಯಂಕಾಲ ಬೆಂಗಳೂರಿಗೆ ವಾಪಸ್. ಅದಕ್ಕೆ ವಾಹನ ಇದ್ದವನಿಗೆ ದಾರಿ ಪ್ರಾಬ್ಲಮ್ ಆಗೋದಿಲ್ಲ. ಒಳ್ಳೆ ಮಾತದು ಒಂದು. ಇವತ್ತು ವೈಕುಂಠ ಭಾರಿ ದೂರ ಇದೆ, ವಾಹನ ಇದ್ದರೆ ಯೋಚನೆ ಇಲ್ಲ. ವಾಯು ಯಾವುದು ವಾಹನ ಇಲ್ಲದೆ ಹೋದರೆ ಭಾರಿ ಅಷ್ಟು ದೂರ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸತ್ಯಲೋಕ ದಾಟಿ ಹೋಗಬೇಕು ವೈಕುಂಠ ಲೋಕಕ್ಕೆ. ಭೂಹು ಭೂಹ ಸ್ವಹ ಮಹಾ ಜನಃ ತಪಃ ಸತ್ಯಂ, ಏಳು ಲೋಕ ದಾಟಿ ವೈಕುಂಠಕ್ಕೆ ಹೋಗು, ಭಾರಿ ದೂರ ಇದೆ. ನಡ್ಕೊಂಡು ಹೋಗೋ ಊರಂತೂ ಅಲ್ಲ ಅದು. ನಡ್ಕೊಂಡು ಹೋಗೋ ನಮ್ಮ ಸ್ಕೂಟರ್ ಕಾರ್ಗಳು ಯಾವುದೂ ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿಗೆ ಹೋಗೋದು ವಾಯುದೇವರ ಶಾಸ್ತ್ರ ಒಂದೇ ಆದ್ದರಿಂದ ಒಳ್ಳೆ ಒಂದು ವೆಹಿಕಲ್ ಇರಬೇಕು ಅಂತ ಹೇಳುತ್ತಾರೆ. ವಾದ್ಯಾಸ್ತಾವಳು ಬರೀತಾರೆ, ಕೃಷ್ಣ ಕಾವ್ಯಕೃತೆ ಸಹಸ್ತ ಕಮಲ ಛತ್ರಂ ಪ್ರದದ್ಯಾತ್ರಹು, ನಮಗೆ ಪರಮಾತ್ಮ ಇಂಥ ಅನುಗ್ರಹ ಮಾಡಲಿ ಅಂತ ಕೇಳ್ತಾ, ನಮಗೆ ಏನು ಕೊಡಬೇಕು ಪರಮಾತ್ಮ ಅಂತ ಕೇಳಿದರೆ, ಸುಜ್ಞಾನ ಅಂತಕ್ಕಂಥ ವಾಹನವನ್ನು ಕೊಡಲಿ ಅಂತ ಹೇಳುತ್ತಾರೆ. ಒಳ್ಳೆಯ ಜ್ಞಾನ ಅಂತಕ್ಕಂಥ ವಾಹನವನ್ನು ವೈಕುಂಠಕ್ಕೋಸ್ಕರ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದನ್ನು ಬಿಟ್ಟು ದೂರ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮೃಷ್ಟಾನ್ನ ಭೋಜನ ಮಾಡಬೇಕು ಅಂತಿರಬೇಕು. ಅದಕ್ಕೇನು ಮಾಡಬೇಕು ಅಂದರೆ, ಮಿಷ್ಟಾಶ ಗೋಮತಾಜಿತ, ಮಿಷ್ಟಾಶ ಗೋಮತಾಜಿತ, ಯಾರು ಹಸುಗಳನ್ನು ಕಟ್ಟಿರ್ತಾರೆ ಅಲ್ಲಿ ಮೃಷ್ಟಾನ್ನ ಭೋಜನ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಲು ಮೊಸರು ಇಲ್ಲದೆ ಹೋದರೆ ಒಳ್ಳೆ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಿಷ್ಟಾಶ ಗೋಮತಾಜಿತ. ಮತ್ತು ಯಾವಾಗಲೂ ಕೂಡ ಊಟ ಏನು ಬಡಿಸಿರ್ತಾರೆ ಎಂಬುದೆಲ್ಲ ಒಂದು ಭಾಗ, ನಮಗೆ ಹಸಿವೆ ಆಗಿರಬೇಕು. ಇಲ್ಲದೆ ಹೋದರೆ ಊಟ ಏನು ಬಡಿಸಿಯೋ ಪ್ರಯೋಜನ ಇಲ್ಲ. ಇದರ ಒಂದು ಮಾತು ಹೇಳ್ತಾನೆ, ಪ್ರಾಯೇಣ ಶ್ರೀಮತಾಂ ಲೋಕೆ ಭೋಕ್ತುಂ ಶಕ್ತಿ ಹೀ ನವಿದ್ಯತೆ. ಶ್ರೀಮಂತರಿಗೆ ತಿನ್ನೋ ಶಕ್ತಿ ಇರೋದಿಲ್ಲ, ಔಷಧಿ ತಗೊಂಡ ಶಕ್ತಿ ಇರುತ್ತೆ ಹೊರತು ತಿನ್ನೋ ಶಕ್ತಿ ಇರೋದಿಲ್ಲ. ಒಳ್ಳೆ ಸುಭಾಷಿತ ಅದು. ಪ್ರಾಯೇಣ ಶ್ರೀಮತಾಂ ಲೋಕೆ ಭೋಕ್ತುಂ ಶಕ್ತಿ ಹೀ ನವಿದ್ಯತೆ, ಜೀರ್ಯಂತೆ ಅಪಿ ಹಿ ಕಾಷ್ಟಾನಿ. ಬಡವರಿರ್ತಾರಲ್ಲ, ಸೌದೆ ತಿನ್ ಜೀವನ ಮಾಡ್ಕೊಂಡ್ಬಿಡ್ತಾರೆ ಅಂದೇಳಿ ಅಂತ. ಏನೇನು ಒಣಗಿದ್ದು ತಂಗಳು ತಿಂಗಳು ಹಾಕ್ತಾರೆ, ಹತ್ತಾಸ ಗುಣಕಲ್ ತಿಂದಾಕ್ಬಿಡ್ತಾನೆ. ಯಾಕೆ? ಕ್ಷುತ್ ಸ್ವಾದುತಾಂ ಜನಯತಿ ಸಾಚ ಆಢ್ಯೇಶು ದುರ್ಲಭ. ಇವತ್ತು ನಮಗೆ ರುಚಿ ಸಿಗಬೇಕಾದ್ರೆ, ಜೀರ್ಣ ಆಗಬೇಕಾದ್ರೆ ಹಸಿವು ಇರಬೇಕು. ಹಸಿವು ಇಲ್ಲದವನಿಗೆ ಎಂದೂ ಎಂಥ ಅನ್ನನೂ ಜೀರ್ಣ ಆಗೋದಿಲ್ಲ, ರುಚಿ ಬರೋದಿಲ್ಲ. ಕ್ಷುತ್ ಸ್ವಾದುತಾಂ ಜನಯತಿ, ಈ ಬಡವನಿಗೆ ಹೆಚ್ಚು ಯಾವುದೇ ಒಂದು ಓಡಾಟ ಸದಾ ಇರೋದರಿಂದ, ಒಳ್ಳೆ ಹಸಿವಿರೋದ್ರಿಂದ ಅವನು ಎಂಜಾಯ್ ಮಾಡಾಗಿ ಇವನು ಎಂಜಾಯ್ ಮಾಡೋದಿಲ್ಲ ಅಂತ ಹೇಳಿದ್ದಾನೆ. ಇದು ವಸ್ತು ಇದೆ, ಎಂಜಾಯ್ ಮಾಡೋಕ್ಕೆ ಬರೋದಿಲ್ಲ, ಅವ್ರು ಎಂಜಾಯ್ ಮಾಡ್ತಾನೆ ಅವನು. ಆದ್ದರಿಂದ ಮನುಷ್ಯ ಅರ್ಥ ಮಾಡ್ಕೋಬೇಕು. ಅದು ಶ್ರೀಮಂತರಾಗಬಾರದು ಅಂತ ಅರ್ಥ ಅಲ್ಲ. ಅದಕ್ಕೆ ಶ್ರೀಮಂತಿಕೆ ಬಂದು ಸುಮ್ಮನೆ ಕೂತ ಅಂದರೆ ಹಾಳಾಗಿ ಬಿಡ್ತಾನೆ. ಎಷ್ಟೋ ರೋಗಗಳು ಬಡವರಿಗಿಂತ ಜಾಸ್ತಿ ಶ್ರೀಮಂತರಿಗೆ ಬರೋದು. ಆ ದುಡ್ಡೆಲ್ಲ ಅದು ಖರ್ಚಾಗ್ತಿರುತ್ತೆ ಅಷ್ಟೇ, ಹೆಚ್ಚು ದುಡ್ಡೆಲ್ಲ ವೈದ್ಯರಿಗೆ ಹೋಗ್ತದೆ ಹೊರತು ಇವ್ರಿಗೆ ಉಳಿಯೋದಿಲ್ಲ. ಎಷ್ಟೋ ಜನಗಳಿಗೆ ಹಳ್ಳಿ ಹಿಂದೆ ಕಾಲಕ್ಕೆ ಎಷ್ಟು ಆಸ್ಪತ್ರೆಗಳಿದ್ದು ಪಾಪ, 89 ವರ್ಷ ಗಟ್ಟಿಮುಟ್ಟಾಗಿರಲು ಸಾಧ್ಯ ಯಾತಕ್ಕಾಗ್ತಿತ್ತು ಅಂತ ಕೇಳಿದರೆ, ಇಷ್ಟು ಸ್ವಾದುತಾಂ ಜನಯತಿ. ನಾವು ಮಾಡಿರಬೇಕಾದಕ್ಕೆ ಸರಿಯಾಗಿ ಮಾಡ್ತಾ ಹೋದರೆ, ಸರಿಯಾಗಿ ಮಾಡದಿದ್ದರೆ ಭಾರಿ ಕಷ್ಟ. ಮಾಡಿದರೆ ಮಾತ್ರ ಒಳ್ಳೆ ಹಸಿವಾಗುತ್ತೆ. ಒಂದು ಹಸಿವು ಹೊಟ್ಟೆದು, ಇನ್ನೊಂದು ಹಸಿವು ತಲೆದು. ಹೊಟ್ಟೆ ಹಸಿವಿನಿಂದ ದೇಹಕ್ಕೆ ಉಪಯೋಗ, ತಲೆ ಹಸಿವು ಅಂದರೆ ಜ್ಞಾನ ಜಿಜ್ಞಾಸೆ. ಅದರಿಂದ ಚೈತನ್ಯಕ್ಕೆ ಬಹಳಷ್ಟು ಸಿದ್ಧಿ ಬರುತ್ತೆ. ಎಲ್ಲ ಹೇಳ್ತಾನೆ ಜಗತ್ತಿನೊಳಗೆ. ನೋಡು ಅಣ್ಣ, ಕೆಲವರು ಇರ್ತಾರೆ ಅವರಿಂದ ಏನೂ ಪ್ರಯೋಜನ ಇಲ್ಲ. ಎಂಥವರು ಅಂತ ಕೇಳಿದರೆ, ಇಬ್ಬರಿದ್ದಾರೆ ಅವರಿಗೂ ಭಾರಿ ಮೂರ್ಖರು. ಅವ್ರನ್ನ ಅವ್ರನ್ನೇನು ಮಾಡಬೇಕಂತೆ, ಕಂಠೇ ಬದ್ಧ್ವಾ ದೃಢಾಂ ಶಿಲಾಂ ದ್ವಾವಂಭಸಿ ಪ್ರವೇಕ್ಷವ್ಯವು. ಇಬ್ಬರಿದ್ದಾರೆ ಅವರಿಗೆ ಕುತ್ತಿ ಕಲ್ಲು ಕಟ್ಟಿ ನೀರು ಹಾಕಿಬಿಡ್ಬೇಕು ಅಂತ ಹೇಳಿದೆ. ನೀರನ್ನು ಬಿಸಾಕ್ಬಿಡ್ಬೇಕು, ಅವರು ಕತ್ತಿಗೆ ದೊಡ್ಡ ಕಲ್ಲು ಕಟ್ಟಿ ಬಿಸಾಕ್ಬಿಡ್ಬೇಕಂತ ನೀರಿನೊಳಗೆ. ಯಾರು ಅಂತ ಕೇಳಿದರೆ, ಕ್ಷತ್ರಿಯಚ ಅವಿರೋಧಾಧಾರ ಬ್ರಾಹ್ಮಣಂಚ ಅತುಷ್ಟಿ ಇರೋರು. ಒಬ್ಬ ಕ್ಷತ್ರಿಯ ಇದ್ದಾನೆ, ಯುದ್ಧಕ್ಕೆ ಹೆದರ್ತಾನೆ, ಅಂತ ಕ್ಷತ್ರಿಯನನ್ನ ನೆಜಲ್ಲಿ ಬಿಸಾಕಿಬಿಡಿ ಆಟಗಾರ ಆಟನೇ ಆಡೋದಿಲ್ಲ, ಅದೇನು ಉಪಯೋಗ ಅದರಿಂದ? ಟೆಸ್ಟ್ ಮ್ಯಾಚ್ ಕಂಡ್ರೆ ನಮಗಾಗದೆ, ಸುಮ್ಮನೆ ನೆಟ್ ಪ್ರಾಕ್ಟೀಸ್ ಮಾತ್ರ ಮಾಡ್ತೀನಿ ಅಂದ್ರೆ ಅವನು ಯಾರು ಆಟಕ್ಕೆ ಸೇರಿಸ್ಕೋತಾರೆ? ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ತಯಾರಿಲ್ಲದವನು ರಾಜನಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಬ್ರಾಹ್ಮಣಂಚ ಅಪ್ರವಾಸಿನಂ, ಬ್ರಾಹ್ಮಣ ಯಾವನು ಸಂಚಾರ ಮಾಡಲಿಕ್ಕೆ ತಯಾರಿಲ್ಲ ಅವನೆಂದೂ ಉದ್ಧಾರ ಆಗೋದಿಲ್ಲ. ಅದು ಬ್ರಾಹ್ಮಣನ ಕೆಲಸ ಜ್ಞಾನ ಕಾರ್ಯ ಪ್ರಸಾರ ಮಾಡೋದು. ಅದಕ್ಕೆ ಸನ್ಯಾಸಿಗಳು ಪರಿವರಾಜಕರು ಅಂತ ಹೆಸರು. ಸತತ ಓಡಾಡ್ತಿರ್ಬೇಕು, ಇಲ್ಲದೆ ಹೋದ್ರೆ ಸಂಚಾರ ಮಾಡದೆ ಹೋದ್ರೆ ಜನಕ್ಕೆ ಇದ್ದಲ್ಲೇ ತಿಳುವಳಿಕೆ ಕೊಡ್ಲಿಕ್ಕಾಗೋದಿಲ್ಲ. ಒಬ್ಬ ಬ್ರಹ್ಮಜ್ಞಾನಿ ಸಂಚಾರ ಮಾಡೋದಿಲ್ಲ, ಅವನು ಇದ್ದೇನೂ ಪ್ರಯೋಜನ ಇಲ್ಲ. ಒಬ್ಬ ರಾಜ ಯುದ್ಧ ಮಾಡಲಿಕ್ಕೆ ತಯಾರಿಲ್ಲ, ಅವನು ಇದ್ದೇನೂ ಪ್ರಯೋಜನ ಇಲ್ಲ. ಆದ್ದರಿಂದ ಅವರಿಬ್ಬರಿಂದ ಏನೂ ಉಪಯೋಗ ಇಲ್ಲ ಎಲ್ಲ ಹೇಳ್ತಾರೆ. ಇನ್ನು ವಿದುರಗಳು ತುಂಬಾ ಮಾತನ್ನು ಹೇಳುತ್ತಾನೆ. ಜನಗಳು ಸ್ವಭಾವ ವಿಚಿತ್ರ, ಕೆಲವು ಕೆಲಸ ಆಗೋದು ನೆನಪಿಟ್ಕೊಂಡಿರ್ತಾರೆ ಅಂದ್ರೆ ಮರೆತು ಬಿಡ್ತಾರೆ, ಕೆಲವೊಂದು ಮನಸ್ಸಿಟ್ಕೊಂಡಿರ್ತಾರೆ ಅಂದ್ರೆ ಮರೆತು ಬಿಡ್ತಾರೆ. ಒಳ್ಳೆ ದೃಷ್ಟಾಂತ ಕೊಡುತ್ತಾನೆ. ಕೆಲವು ಮಾತಿದೆ, ಕಾರ್ಯಾಗ ಇದ್ರ ಮುಂಚೆ ಕೈಕಾಲು ಹಿಡಿತಾರೆ ಅಪ್ಪಾಣ್ಣ ಅಂತ ಬರುತ್ತಾರೆ, ಮುಗಿದ ಮೇಲೆ ಕ್ಯಾರೆ ಎಂಬುದಿಲ್ಲ. ದೃಷ್ಟಾಂತ ಕೊಡುತ್ತಾನೆ, ನದಿ ದಾಟಿದ ಮೇಲೆ ಅಂಬಿಗನ್ನ ಯಾರು ಕೇಳೋದಿಲ್ಲ, ಮುಗಿದೋಯ್ತಾನೆ. ಎಷ್ಟು ಮಾತ್ರ ಅರ್ಧ ಕೊಡ್ತಾರೆ, ಮತ್ತೆ ವಾಪಸ್ ಬರೋದ್ರೆ ಕೊಡ್ತಾನೆ ಅಷ್ಟೆ, ಹಾಗೆ ಹೋಗೋದಾಗಿಬಿಟ್ರೆ ದಾಟಿ ಆಯಿತು ಅಂತ ಅವನ ಹತ್ರ ಚೌಕಾಸಿ ವ್ಯವಹಾರ ಶುರು ಮಾಡಿಬಿಡ್ತಾರೆ. ಮಾತು ಹೇಳುತ್ತಾರೆ, ಉಪಾಧ್ಯಾಯರನ್ನ ಜ್ಞಾನ ಬಂದೇನೆ ಮರೀತಾರೆ, ಕೃತ ದಾರಾಶ್ಚ ಮಾತರಂ, ಮದುವೆ ಆದ ಮೇಲೆ ತಾಯಿನ ಮರೀತಾರೆ. ಎಷ್ಟು ಒಳ್ಳೆ ಮಾತಾಡ್ತಾರೆ, ಕೃತದಾರಾಶ್ಚ ಮಾತಾರಂ, ವಿದುರನ ಮಾತದು ಬಂದು ಮದುವೆ ಆದ ಮೇಲೆ ಎಷ್ಟೋ ಜನ ಬೇಕಾಶ್ಚನ ಮನೆಯಲ್ಲಿ ಕಾಣುತ್ತೇವೆ. ಅದನ್ನ ಅಮ್ಮ ಅಮ್ಮ ಅಂತ ಓಡಾಡ್ತಿರ್ತಾನೆ, ಆಮೇಲೆ ಅಮ್ಮ ಅಂದ್ರೆ ಏನಿಲ್ಲೇ ಇಲ್ಲ, ಅವನೇ ಅಮ್ಮ ತಾಯಿ ಅನ್ನಬೇಕಷ್ಟೇ, ಆಕೆ ಪಾಪ ಸ್ಥಿತಿ ಬಂದು ಬಿಡುತ್ತಾರೆ. ಆಮೇಲೆ ಬೇರೆ ರೀತಿ ಬದಲಾಗಿ ಬಿಡುತ್ತಾನೆ ಮನುಷ್ಯ. ಅಂದ್ರೆ ವಿದುರನ ಶಾಶ್ವತ ಮಾತುಗಳು, ಎಲ್ಲರ ಅನುಭವ ಬರತಕ್ಕಂಥ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ಅದೇ ಸಮಯದಲ್ಲಿ ನೋಡು ಧೃತರಾಷ್ಟ್ರ, ಒಂದು ಕತೆ ಹೇಳುತ್ತೇನೆ ಕೇಳು, ಚಿಕ್ಕ ಕತೆ ಹೇಳ್ತಾನೆ. ಅದರೊಳಗೆ ಒಬ್ಬ ಕೇಶಿನಿ ಅಂತ ಒಬ್ಬ ಕನ್ಯೆ, ಭಾರಿ ಸುಂದರಿ, ಭಾರಿ ಗುಣವತಿ. ಅವಳಿಗೆ ಸ್ವಯಂವರ ಅಂತ ಏರ್ಪಾಟು ಮಾಡ್ತಾರೆ. ಅವಳಿಗೆ ಸ್ವಯಂವರ ಅಂತ ಏರ್ಪಾಟು ಮಾಡಿಬಿಟ್ಟು ಎಲ್ಲ ಕಡೆಗೆ ಸುದ್ದಿ ಹೋಗುತ್ತೆ. ಅವಳು ಭಾರಿ ಭಾರಿ ತೇಜಸ್ವಿಯಾದವಳು. ಅವಳು ಮದುವೆ ಆಗಲಿ ತಯಾರಾಗಲಿಕ್ಕೆ ಜನ ಇಲ್ಲ, ಮೊದಲು ಅವಳು ವರ್ಚಸ್ಸಿ ಹೆದರ್ತಾ ಇದ್ರಂತೆ. ಕೊನೆಗೂ ಇಬ್ಬರು ಬರ್ತಾರೆ, ಕೊನೆ ಅದು ಹೊರಗೆ ಹುಡುಕೋದೇ ಅಷ್ಟು ಕಷ್ಟ ಆಗಿತ್ತು. ಒಬ್ಬ ಬ್ರಾಹ್ಮಣ ಸುಧನ್ವ ಅಂತ ಅವನ ಹೆಸರು, ಆ ಜೈಮಿನಿ ಭಾರತ ಸುಧನ್ವ ಅಲ್ಲ, ಆತ ಕ್ಷತ್ರಿಯ. ಈಕೆ ಒಬ್ಬ ಬ್ರಾಹ್ಮಣ ಸುಧನ್ವ ಅಂತ ಒಬ್ಬ ಬರ್ತಾನೆ. ಒಬ್ಬ ವಿರೋಚನ ಅಂತೇಳಿ ಪ್ರಹ್ಲಾದನ ಮೊಮ್ಮಗ, ಬಲಿಚಕ್ರವರ್ತಿಯ ಮಗ ವಿರೋಚನ, ವಿರೋಚನ ಆಮೇಲೆ ಬಲಿಚಕ್ರವರ್ತಿ ಬರ್ತಾರೆ. ಅಂದ್ರೆ ಮಗ ಸಾಕ್ಷಾತ್ ಪುತ್ರ ಪ್ರಹ್ಲಾದನಿಗೆ ವಿರೋಚನ ಬರ್ತಾರೆ. ಇಬ್ಬರು ಕೂಡ ಮದುವೆ ಆಗ್ತೇವೆ ಅಂತ ಬಂದ್ರೆ ಆತನು ಪ್ರಹ್ಲಾದ ನೋಡಿ, ಅವರ ಅಪ್ಪ ಭಾರಿ ದುಷ್ಟ, ಮಗ ಭಾರಿ ದುಷ್ಟ, ಪ್ರಹ್ಲಾದ ಎಂತ ಸ್ಥಿತಿ ಇರಬೇಕು? ಅಪ್ಪ ನೋಡಿದ್ರೆ ಹಿರಣ್ಯಕಶಿಪು, ಮಗ ವಿರೋಚನ, ಮೊಮ್ಮಗ ಭಾರಿ ಒಳ್ಳೆಯವನು ಬಲಿಚಕ್ರವರ್ತಿ, ಅವನ ಮಗ ಮತ್ತೆ ಒಳ್ಳೆಯವನು ಬಾಣಾಸುರ, ಬಾಳ ಕೃಷ್ಣನ ಭಕ್ತ ಅವನು. ವಿಚಿತ್ರ, ಒಂದು ಫ್ಯಾಮಿಲಿ ಎರಡು ಒಂದೇ ರೀತಿ ಇರಬೇಕು ಅಂತೇನೂ ಇಲ್ಲ, ಅದಕ್ಕೊಳ್ಳೆ ದೃಷ್ಟಾಂತ ಇತ್ತು. ಆ ವಿರೋಚನನು ಬಂದಂತೆ ಇಬ್ಬರು ಕೂಡ. ಅವಳೇನು ಮಾಡ್ತಾಳೆ, ಆಯಿತು ನಾನು ಯೋಚನೆ ಮಾಡಿ ಹೇಳ್ತೇನೆ, ಬೆಳಿಗ್ಗೆ ಬನ್ನಿ ಅಂತ ಹೇಳುತ್ತಾಳೆ. ಬೆಳಿಗ್ಗೆ ಅವಳು ಪರೀಕ್ಷೆ ಮಾಡಬೇಕು ಇವರನ್ನು ಅಷ್ಟೇನೆ. ಇಬ್ಬರು ಬೆಳಿಗ್ಗೆ ಬರ್ತಾರೆ. ಬಂದ ತಕ್ಷಣ ಯಾರು ಎಲ್ಲಿ ಕೂಡಬೇಕು ಅಂತ ಪ್ರಶ್ನೆ ಬಂತೆ. ಎರಡು ಪೀಠ ಹಾಕಿದ್ರೆ ಯಾರು ಎಲ್ಲಿ ಕೂಡಬೇಕು? ಆಗ ಸುಧನ್ವ ಹೇಳುತ್ತಾನೆ, ಮದುವೆಗಿದ್ರೆ ನನಗೆ ಆಮೇಲೆ ಪ್ರಶ್ನೆ, ನನ್ನ ಗೌರವದ ಪ್ರಶ್ನೆ ಭಾರಿ ದೊಡ್ಡದು, ನಾನು ವೇದ ವೇದಾಂತವನ್ನು ಬಲ್ಲಂತಹ ಜ್ಞಾನಿ, ನಾನು ಹಾಗೆಲ್ಲ ಎಲ್ಲೆಲ್ಲ ಕೂಡ್ಲಕ್ಕಾಗೋದಿಲ್ಲ, ನನ್ನ ಗೌರವದ ಜಾಗ ಬೇಕು ಅಂತ ಕೂಡ್ಲಕ್ಕೆ ಹೋಗ್ತಾನೆ. ಅವನೇನು ಮಾಡ್ತಾನೆ, ನಾನು ಒಬ್ಬ ರಾಜಕುಮಾರ, ನಾನು ಹಾಗೆಲ್ಲ ಕೂಡೋದಿಲ್ಲ, ನಿನ್ನ ಜೊತೆಗೆ ಕೂಡ್ತಕ್ಕಂಥವನು, ನನ್ನ ಸ್ಥಾನ ಏನು ಕಡಿಮೆ ಅಲ್ಲ ಅಂತ ಅವನು ಹಠ ಮಾಡುತ್ತಾನೆ. ಇಲ್ಲಿ ಬ್ರಾಹ್ಮಣನಾದ ಸುಧನ್ವ ತನ್ನದು ಜ್ಞಾನಾದಿಗಳ ಕಾರಣದಿಂದ ಹಿರಿಮೆ ಅಂತ ಅವನು ವಾದ, ನಾನು ರಾಜಕುಮಾರ, ರಾಜ್ಯ ಆಡತಕ್ಕಂತಹ ಅರ್ಹತೆ ನಾನು ಪಡೆದಿದ್ದೇನೆ, ನಾನೇ ಭಾರಿ ದೊಡ್ಡವನು ಅಂತ ಅವನು ವಾದ. ಈ ಕಡೆಗೆ ಇವಳು ಸುಮ್ಮನೆ ಕೂತಿದ್ದಾಳೆ, ಅವ್ರು ದೊಡ್ಡ ಗಲಾಟೆ ಶುರು ಆಯ್ತು ಅವರಿಬ್ಬರಲ್ಲೂ ಕೂಡ, ನಾನು ದೊಡ್ಡವರು ನಾನು ದೊಡ್ಡವನು ಒಟ್ಟು ತಾತ್ಪರ್ಯ. ಕೊನೆಗೆ ಅವಳು ಹೇಳ್ತಾಳೆ, ನೀವು ಯಾರು ದೊಡ್ಡವರು ತೀರ್ಮಾನ ಮಾಡ್ಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿದೆ. ಮೊದಲು ನೀವು ದೊಡ್ಡವರು ತೀರ್ಮಾನ ಮಾಡಿಕೊಳ್ಳಿ ಮೊದಲು, ಆಮೇಲೆ ಮಾತಾಡೋಣ. ಆಗ ಹೇಳ್ತಾರೆ, ಯಾಕೆ ತೀರ್ಮಾನ ಮಾಡಬೇಕೀಗ ಅಂತ ಪ್ರಶ್ನೆ ಬಂತು. ಯಾರನ್ನ ಕೇಳಬೇಕಲ್ಲ, ಹೋಗಿಬಿಟ್ಟು ಯಾರು ದೊಡ್ಡವರು ಅಂತ ಕೇಳಬೇಕಲ್ಲ, ಅದಕ್ಕೆ ಯಾರನ್ನ ಕೇಳೋಣ, ಹೋಗೋಣ, ಎಷ್ಟೇ ಬೇಕಾಷ್ಟು ಜ್ಞಾನಿಗಳಿದ್ದಾರೆ, ಹೋಗೋಣ ಅಂತ ವಿರೋಚನ ಹೇಳುತ್ತಾರೆ. ಆಗ ಸುಧನ್ವ ಹೇಳುತ್ತಾರೆ, ಅವರು ಇವರ ಹತ್ರ ಯಾತಕ್ಕೆ ಹೋಗಬೇಕು, ನಿಮ್ಮ ಅಪ್ಪನ ಹತ್ರ ಹೋಗೋಣ ನಡಿ ಅಂತ ಹೇಳುತ್ತಾರೆ. ನಿಮ್ಮ ಅಪ್ಪನ ಹತ್ರ, ಅದು ಭಾರಿ ಪಾಡ್ರಿ, ನಮ್ಮ ಅಪ್ಪನ ಹತ್ರ ಅಲ್ಲ, ನಿಮ್ಮ ಅಪ್ಪನ ಹತ್ರ ಹೋಗೋಣ. ಆಗ ಪ್ರಹ್ಲಾದ, ನಮ್ಮಪ್ಪ ಅಂತ ಹೇಳಿದರೆ ಹೌದು, ನಿಮ್ಮ ಅಪ್ಪ ಅವನು ಹೌದು, ಆದರೆ ಭಾರಿ ಸತ್ಯವಂತ, ಅವನು ಧರ್ಮವಂತ, ಅವನು ನ್ಯಾಯ ಸರಿಯಾಗಿ ಹೇಳ್ತಾನೆ ಅಂತ ಹೇಳ್ತಾನೆ. ನನ್ನ ಮಗ ಅಂತೇಳಿ ಪಕ್ಷಪಾತ ಮಾಡೋದಿಲ್ಲ, ಅವನು ಸರಿಯಾಗಿ ಹೇಳ್ತಾನೆ, ವಿಶ್ವಾಸ ಇದೆ ಅಂತ ಹೊತ್ತಾನೆ ಹೋಗಬಹುದು. ಆಗ ಆಯಿತು ಅಂತ ಇಬ್ಬರು ಹೊರಟರಂತ ಅಲ್ಲಿಗೆ. ವಿದುರ ಈ ಕತೆ ಹೇಳಬೇಕಾದ್ರೆ ಧೃತರಾಷ್ಟ್ರದ ಸ್ಥಿತಿ ಯೋಚನೆ ಮಾಡ್ತಿರಬೇಕು. ಇಬ್ಬರು ಹೋದ್ರಂತೆ, ಪ್ರಹ್ಲಾದ ಹೋಗ್ತಿರ್ಲಿಕ್ಕೆ ಬನ್ನಿ ಆಚಾರ್ಯ, ಇವರು ಕರೀತಾನೆ ಮೊದಲು ಮಾತಾಡಿಸ್ತಾನೆ, ಬಂದುಬಿಟ್ಟು ಬನ್ನಿ ಅಂತ ಕರೆದ್ಬಿಟ್ಟು ಕೂಡಿಸ್ತಾನೆ, ಅವನು ಕೂಡಿಸ್ತಾನೆ, ಕೂಡ್ಲಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ, ಕೂಡಿಸ್ತಾನೆ, ಕೂಡ್ಲಕ್ಕೆ ಬಂದಿಲ್ಲ, ನಮ್ಗೆ ನ್ಯಾಯ ಬೇಕಾಗಿದೆ ಹೇಳು, ಹೊರಟೋಗ್ತೇವೆ ಅಂತ ಹೇಳಿದ್ರೆ. ಏನ್ ನ್ಯಾಯ ಬೇಕು ಅಂದ್ರೆ, ನನಗೂ ನಿನ್ನ ಮಗನೂ ಜಗಳ ಆಗ್ತಾ ಇದೆ, ಈಗ ಯಾರು ಸ್ಥಾನಮಾನ ದೊಡ್ಡದು ಅಂತ ಪ್ರಶ್ನೆ ನಡೆದಿದೆ, ಈಗ ನೀನು ಹೇಳಿ, ಈಗ ಯಾರ ಸ್ಥಾನ ದೊಡ್ಡದು? ಬ್ರಾಹ್ಮಣನಾಗಿ ವೇದಾಧ್ಯಯನಾದಿಗಳನ್ನು ಮಾಡಿದ ನನ್ನ ಸ್ಥಾನ ದೊಡ್ಡದೋ ನಿನ್ನ ಮಗನ ಸ್ಥಾನ ದೊಡ್ಡದೋ ಹೇಳು ಅಂತ ಕೇಳಿದನು. ಪ್ರಹ್ಲಾದನಿಗೆ ಭಾರಿ ಒಳ್ಳೆ ಧರ್ಮ ಸಂಕಟದ ಪ್ರಶ್ನೆ ಇದೆ. ಒಂದು ಕಡೆಗೆ ಮಗ, ಇನ್ನೊಂದು ಕಡೆಗೆ ಅವನು ಬ್ರಾಹ್ಮಣ, ಏನು ಮಾಡಬೇಕು ಅಂತೆಲ್ಲ ಕೆಡ್ತಾ ಇದ್ದಾನೆ. ಹಾಗೆ ಹೇಳ್ತಾನೆ, ಇದರಲ್ಲಿ ಇವರು ಬಂದಿದ್ದೀರಲ್ಲ, ಏನು ಪಣ ಹಾಕೋ ಬಂದಿದ್ದೀರಾ ಅಂತ ಕೇಳ್ತಾರೆ. ಈ ಪಣ ಬೆಟ್ಟಿಂಗ್ಸ್ ಇರುತ್ತಲ್ಲ, ಪಣ ಹಾಕೋ ಬಂದಿದ್ದೀರಾ? ಹೌದು ಅಂತ ಕೇಳ್ತಾರೆ. ಏನು ಪಣ? ಸಾಮಾನ್ಯ 10 ಲಕ್ಷ 20 ರಾಜ ಭಾರಿ ದೊಡ್ಡವರಾದ್ರಿಂದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅಲ್ಲ, ಸೋತವರು ಸಾಯ್ಬೇಕು, ಪ್ರಾಣ ಬಿಡಬೇಕು, ಇದನ್ನು ಹಾಕೊಂಡು ಪಣ ಅಂತ ಹೇಳಿದ್ರೆ ಸೋತವರಿಗೆ ಬೇರೆ ದಾರಿನೇ ಇಲ್ಲ, ಸಾಯಲೇಬೇಕು. ಅವರು ಗೆದ್ದವರಷ್ಟೇ ಉಳಿಬೇಕು, ಉಳಿದವರಿಗೆ ಚಾನ್ಸೇ ಇಲ್ಲ. ಈ ಪಣ ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ರಂತೆ. ಪ್ರಹ್ಲಾದರು ಇನ್ನೂ ಗಂಭೀರ ಸ್ಥಿತಿ ಬಂತೀಗ, ಅಂದ್ರೆ ಒಬ್ಬರು ಯಾರು ಸಾಯಬೇಕಾದ್ರ ಇಬ್ಬರು ಉಳಿಯೋ ಚಾನ್ಸೇ ಇಲ್ಲ. ಈಗ ಬರೀ ನೆಕ್ಸ್ಟ್ ಚಾನ್ಸ್ ಕೂಡ ಇಲ್ಲ, ಒಂದು ಸಾರ ಅಲ್ಲಿ ಹೋಗಿಬಿಡ್ತಾರೋ, ಏನು ಮಾಡಬೇಕೀಗ? ಆಗ ಪ್ರಹ್ಲಾದ ಕೇಳ್ತಾನೆ, ಆಚಾರ್ಯರೇ ಈ ಸಮಯದಲ್ಲಿ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಮತ್ತೆ ಸುಳ್ಳು ಹೇಳಿದ್ರೆ ಏನಾಗುತ್ತೆ? ಪ್ರಹ್ಲಾದ ಅದಕ್ಕೆ ಆ ಸತ್ಯಸಂಧನ ಹುಡುಕೊಂಡು ಬಂದಿತ್ತು. ಏನಾಗಬಹುದು ಇದರಿಂದ ಕೇಳಿದರೆ, ಅದಾಗುತ್ತೆ ಇದಾಗುತ್ತೆ ಅಂತ ಹೇಳೋದಿಲ್ಲ, ಸರ್ವನಾಶವಾಗುತ್ತೆ ಅಂತ ಹೇಳ್ತಾರೆ. ಸುಳ್ಳು ಸಿಗುತ್ತೆ, ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಸುಳ್ಳು ಸಾಕ್ಷಿ ಹೇಳಿದ್ರೆ ದುಡ್ಡು ಸಿಗುತ್ತೆ ಅಂತ ತಿಳ್ಕೊಂಡಿರ್ತಾನಷ್ಟೆ. ಸುಳ್ಳು ಸಾಕ್ಷಿ ಹೇಳಿದ್ರೆ ಬೇಕಾದ್ರೆ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರೆ. ಸರ್ವನಾಶವಾಗುತ್ತೆ ಮನೆ, ಮನೆತನ ಯಾವ್ದು ಉಳಿಯೋದಿಲ್ಲ, ಸರ್ವನಾಶವಾಗುತ್ತೆ, ನೀವು ಸತ್ಯ ಹೇಳು ಅಂತ ಕೇಳಿದ್ರೆ. ಆಗ ಪ್ರಹ್ಲಾದ ಹೇಳುತ್ತಾರೆ, ನೀವು ಹೇಳಿದ್ದು ಸರಿ, ಜ್ಞಾನಿಗಳಾದ ನಿಮ್ಮ ಸ್ಥಾನ ದೊಡ್ಡದು, ಈ ರಾಜನ ಸ್ಥಾನಕ್ಕಿಂತ ಗುರುಗಳ ಸ್ಥಾನ ದೊಡ್ಡದು, ನಿಮ್ಮ ಸ್ಥಾನನೇ ದೊಡ್ಡದು ಅಂತ ಹೇಳಿದಷ್ಟ ಭಲೇ ಪ್ರಹ್ಲಾದ, ನ್ಯಾಯ ಅಂದ್ರೆ ಹೀಗಿರಬೇಕು. ನಿನ್ನ ಮಗನಿಗೆ ಕೆಟ್ಟದ್ದಾಗತ್ತೆ ಅಂತ ಯೋಚನೆ ಕೂಡ ಮಾಡದೇನೆ ನೀನು ಸತ್ಯವನ್ನೇ ಹೇಳಿದೆಯಲ್ಲ, ನನಗೆ ಭಾರಿ ಖುಷಿಯಾಗಿದೆ ಅಂತ ಹೊಗಳಿದ್ರಂತೆ. ಕಷ್ಟ ಪ್ರಹ್ಲಾದ ಕೇಳ್ತಾನೆ, ಆಚಾರ್ಯ ದಯವಿಟ್ಟು ನನ್ನೊಂದು ಪ್ರಾರ್ಥನೆ ಇದೆ ಅಂತ ಕೇಳ್ತಾನೆ. ಏನು ಅಂದರೆ, ನನ್ನ ಮಗನಿಗೆ ಪ್ರಾಣಭಿಕ್ಷೆ ಕೊಡಿ ಅಂತ ಕೇಳಿದ್ರೆ. ಮಗ ಸಾಯ್ಬೇಕಲ್ಲ ನೇವಾಗಿ, ನನ್ನ ಮನೆ ಪ್ರಾಣಭಿಕ್ಷೆ ಕೊಡಿ ಅಂತ ಹೇಳಿದ ತಕ್ಷಣ ತಥೋ ಅವಶ್ಯ ಆಗಲಿ ಅಂತ ಹೇಳಿಬಿಡ್ತಾನೆ. ಸತ್ಯ ಹೇಳಿದ್ದು ಪ್ರಾಣ ಉಳ್ಕೊಂಡಿತ್ತು, ಇಲ್ಲದೆ ಹೋಗಿದ್ದ ಸುಳ್ಳು ಹೇಳಿದ್ರೆ ಏನಾಗ್ತಿತ್ತು? ಮಗ ಉಳಿತಿದ್ದ ಅಲ್ಲ, ವಂಶ ನಿರ್ವಂಶವಾಗುತ್ತೆ ಅಂತ ಹೇಳಿದ್ದಾರೆ. ಸುಳ್ಳು ಹೇಳಿದ್ರೆ ಹಾಗೂ ಮಗ ಸಾಯ್ತಾನೆ, ತಾನೂ ಸಾಯ್ತಾನೆ. ಸತ್ಯ ಹೇಳಿದ್ದಕ್ಕೀಗ ಚಾನ್ಸ್ ಸಿಕ್ತು ಅಂತ. ಇದು ಅವನ ಕಥೆ. ಅದಕ್ಕೆ ಪ್ರಹ್ಲಾದರಿಗೆ ನರಸಿಂಹದೇವರು ದರ್ಶನ ಕೊಟ್ಟರು, ಸಾಮಾನ್ಯ ವ್ಯಕ್ತಿ ಪ್ರಹ್ಲಾದ ಅಲ್ಲ, ಧೃತರಾಷ್ಟ್ರ ಅಣ್ಣ ನೀನು ತಿಳ್ಕೋಬೇಕಾ ತುಂಬಾ ಇದೆ ಇದರೊಳಗೆ ಅಂತ ಹೇಳಿದ್ದಾನೆ. ಈಗ ನ್ಯಾಯ ಬಂದಿದೆ, ಈಗ ಪಾಂಡವರದ್ದೋ ಕೌರವರದ್ದೋ ರಾಯ ಪ್ರಶ್ನೆ. ಈಗ ಆ ಕಣ್ಮಿಸ್ಕೊಂಡು ಕುತ್ಕೊಂಡ್ಬಿಟ್ಟು ಏನಂತ ತಿಳ್ಕೊಂಡಿದ್ದೀನಿ? ನೀನೀಗ ನನ್ನ ಮಕ್ಕಳದು ಅಂತ ಅನ್ಯಾಯ ಹೇಳ್ತೀಯಲ್ಲ, ಏನಾಗುತ್ತೆ ಗೊತ್ತಾ ಅಂತ ಹಿಂಟ್ ಮಾಡುತ್ತೆ. ಅಂದರೆ ಕಥೆಯ ನೆಪದೊಳಗೆ ಪ್ರಹ್ಲಾದನೂ ಬದುಕಿದ, ಅವನ ಬದುಕು ಹೇಗಿತ್ತು? ನಿನ್ನ ಮಕ್ಕಳು ತಪ್ಪು ಮಾಡ್ತಾರೆ, ಅವ್ರ ಪರ ಹೇಳ್ತೀಯ ನೀನೀಗ? ಪ್ರಹ್ಲಾದನ ಮಕ್ಕಳ ಪರ ಹೇಳಲಿಲ್ಲ. ಅಂದಮೇಲೆ ಪ್ರಹ್ಲಾದ ಯಾತಕ್ಕೆ ದೊಡ್ಡವನಾದ ಗೊತ್ತಲ್ಲ, ಅದು ನಿನಗೆ ಆ ಸಿದ್ಧಿ ಬಂದಿಲ್ವಲ್ಲ ಅಂತ ನೇರ ಅಟ್ಯಾಕ್ ಮಾಡ್ತಾನೆ. ಪಾಂಡವ ರಾಜ್ಯವನ್ನು ಪಾಂಡವರಿಗೆ ಕೊಡು, ನಿನ್ನ ಮಕ್ಕಳಿಗೆ ಏನು ಸಿಗುತ್ತೋ ಅವ್ರು ಕೊಟ್ಟಿದ್ದನ್ನು ತಗೋ, ಇಲ್ಲದೆ ಹೋದರೆ ಮಾತ್ರ ಪ್ರಹ್ಲಾದನಿಗೆ ಅವು ಹೇಳಿದ ಸುಧನ್ವ ಸರ್ವನಾಶವಾಗುತ್ತೆ ಅಂತ ಹೇಳುತ್ತಾರೆ. ಮುಂದೆ ರಿಸಲ್ಟ್ ನಮಗೆ ಗೊತ್ತು. ಆಗಿದ್ದ ಹಾಗೇನೆ ದುರ್ಯೋಧನ ಹೆಸರು ಹೇಳೋದು, ಮನೆಯಲ್ಲಿ ಯಾರ್ಯಾರು ಉಳಿಯೋದಿಲ್ಲ, ಸರ್ವನಾಶವಾಗುವುದು. ಇನ್ನು ಅರ್ಥ ಮಾಡಿಕೊಂಡ್ರೆ ಸುಳ್ಳಿಗೆ ಅನ್ಯಾಯಕ್ಕೆ ಎಂಥ ಉಗ್ರ ಶಿಕ್ಷೆಯನ್ನು ಪರಮಾತ್ಮ ಕೊಡುತ್ತಾನೆ. ನಮ್ಮ ಕೋರ್ಟು ಕಚೇರಿ ಕೊಡೋದು ಗ್ಯಾರಂಟಿ ಇಲ್ಲ, ಆದರೆ ದೇವರು ಕೊಡೋದು ಮಾತ್ರ ಗ್ಯಾರಂಟಿ. ಅದರ ಬಗ್ಗೆ ನ್ಯಾಯಕ್ಕೆ ನ್ಯಾಯ ಅನ್ಯಾಯಕ್ಕೆ ಶಿಕ್ಷೆ ಎಂದೂ ತಪ್ಪಿದ್ದಲ್ಲ. ಆದ್ದರಿಂದ ಬಹಳ ಎಚ್ಚರದಿಂದ ಇರಬೇಕು ಅಂತೆಲ್ಲ ಹೇಳ್ತಾ ಹೋದನಂತೆ. ಅದನ್ನೆಲ್ಲ ಆಚಾರ್ಯ ಒಂದು ಮಾತನ್ನ ಹೇಳಿಬಿಡ್ತಾರೆ, ಪಾಂಡ ಪಾರ್ಥಾನಾಂ ರಾಜ್ಯದಾಪನಂ. ನೀನು 1000 ಕೇಳು, ಎಷ್ಟು ಕೇಳಿದ್ರು ಪ್ರಯೋಜನ ಇಲ್ಲ, ಮಾಡಬೇಕು ಮೊದಲು. ನೀನು ಕೇಳು, ಪಾಂಡವ ರಾಜ್ಯವನ್ನು ಕೊಡು, ಸುಖ ತಕ್ಷ ನಿದ್ದೆ ಬರುತ್ತೆ, ಆರಾಮ ಬರುತ್ತೆ. ಇಲ್ಲದವರೆ ಪರ್ಮನೆಂಟ್ ನಿದ್ದೆ ಬರುತ್ತಲ್ಲ ಅದು ಬರುತ್ತೆ ಅಷ್ಟೆ. ದೀರ್ಘ ನಿದ್ರೆ ಮಾಡಿದ್ರು ಅಂತ ಹೇಳಿಬಿಡ್ತಾರೆ, ಡ್ಯಾಡ್ ಅಂತ ಅರ್ಥ. ಆ ನಿದ್ರೆ ಬೇಡ ಅಂತಿದ್ರೆ, ಸೊಳ್ಳೆ ನಿದ್ರೆ ಬರಬೇಕು ಅಂತಿದ್ರೆ, ಇದು ಒಂದೇ ದಾರಿ. ಅಂದರೆ ವಿದುರ ಉಪದೇಶವನ್ನ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಮಾತಾಡ್ತಾನೆ, ಇದು ಭಾರಿ ಮುಖ್ಯ. ಇದು ಸತ್ಯವನ್ನ ಮರೆಮಾಚಿದ್ರೆ ಯಾರಿಗೂ ಪ್ರಯೋಜನ. ಆ ಕಾಲಕ್ಕೆ ಚಪ್ಪಾಳೆ ಹಾಕಿಬಿಡಬಹುದು, ಆದರೆ ರಿಸಲ್ಟ್ ಏನಾಗುತ್ತೆ ಯೋಚನೆ ಮಾಡಬೇಕು. ಅದಕ್ಕೆ ವಿದುರ ನೀತಿ ಕಷ್ಟ. ವಿದುರ ಯಾರು? ಆತೇನು ಬ್ರಾಹ್ಮಣನಲ್ಲ, ಆಗಿನ ಕಾಲದ ದೃಷ್ಟಿಯಲ್ಲಿ ಶೂದ್ರ ಅಷ್ಟೇ. ನಮ್ಮ ಜನ ಬೈತಿರ್ತಾರೆ, ಮಹಾಭಾರತ ಶೂದ್ರ ಭಾರಿ ಅವಮಾನವಾಗಿದೆ ಅಂತ ಹೇಳಿ. ವಿದುರ ಶೂದ್ರ, ಅವನು ಬರೆದ ವಿದುರ ನೀತಿನ ಟೆಕ್ಸ್ಟ್ ಮಾಡ್ತಾರೆ, ಇದು ಆಶ್ಚರ್ಯ. ವಿದುರ ಹೇಳಿದ ನೀತಿನ ವಿದುರ ನೀತಿ ಎಂದು ಕರೆದಿದ್ದಾರೆ. ಅದಕ್ಕೆ ದೊಡ್ಡ ದೊಡ್ಡ ಸನ್ಯಾಸಿಗಳು ವ್ಯಾಖ್ಯಾನ ಬರೀತಾರೆ, ಅದಕ್ಕೆ ವಾದಿರಾಜ ಸ್ವಾಮಿಗಳು ಅಂತ ವ್ಯಾಖ್ಯಾನ ಬರೀತಾರೆ, ಸತ್ಯಧರ್ಮ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ ಅಂತ ಅರ್ಥ ಮಾಡಿಕೊಂಡ್ರೆ, ಮಹಾಭಾರತ ಜಾತಿ ಪಂಥಗಳ ದೃಷ್ಟಿಯಿಂದ ಹೊರಟ ಗ್ರಂಥ ಅಲ್ಲ. ಸತ್ಯವಂತರಿಗೆ ಯಾವಾಗಲೂ ಪುರಸ್ಕಾರ, ನ್ಯಾಯ ತಪ್ಪಿದವರಿಗೆ ಯಾವಾಗಲೂ ತಿರಸ್ಕಾರ. ಅದು ಶಾಸ್ತ್ರದ ಸಂದೇಶವೇ ಹೊರತು ವರ್ಣಾಶ್ರಮ ಇಲ್ಲ ಅಂತ ಅದು ಹೇಳೋದಿಲ್ಲ. ವರ್ಣಾಶ್ರಮ ಅಷ್ಟಕ್ಕೆ ಅದು ಎಂಡ್ ಅಲ್ಲ, ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಪ್ರಯೋಜನ ಹೊರತು. ಒಳ್ಳೆ ಇಂಪೋರ್ಟೆಡ್ ಕಾರು ಸರಿಯಾಗಿ ಡ್ರೈವ್ ಮಾಡಿದ್ರೆ ಹುಡುಗ ಹೋಗ್ತಾನೆ, ಇಲ್ಲವರು ಅದು ಆಕ್ಸಿಡೆಂಟ್ ಎಲ್ಲ ಹೋಗ್ಬಿಡ್ತಾನೆ ಅಷ್ಟೇ. ಇವತ್ತು ಮನುಷ್ಯ ಹಾರಿ ಪ್ರಯೋಜನ ಇಲ್ಲ, ತನ್ನ ವರ್ಣ ಆಶ್ರಮಗಳನ್ನ ಉಪಯೋಗ ಮಾಡಿಕೊಂಡ್ರೆ ಬರೋ ಪ್ರಯೋಜನ ಬರೀ ಮೆರೆದರೆ ಬರೋದಿಲ್ಲ. ಇದಕ್ಕೆ ವಿದುರನ ನೀತಿ ಭಾರಿ ದೊಡ್ಡದು, ಅನೇಕ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳಿದನಂತೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡು ವಿದುರ, ನೀನು ಹೇಳೋದಲ್ಲ ನನಗೆ ಅರ್ಥ ಆಗುತ್ತೆ, ಎಲ್ಲ ಬಿಟ್ಟಿದ್ದೆ ಕೆಲಸ ಆಯ್ತು, ನಾಳೆ ನಾಳೆ ಮಾಡೋದು ಮುಗಿಸ್ಬಿಡ್ತಾನೆ ಕಥೆನ. ಅಂದರೆ ಕಣ್ಣಿಗೆ ಕಾಣೋ ಅನುಭವನೇ ಬೇರೆ, ನಡೆಯೋದೇ ಬೇರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಧೃತರಾಷ್ಟ್ರ ಪ್ರಾಮಾಣಿಕ ಹೇಳಿಬಿಡ್ತಾನೆ, ನೀ ಹೇಳಿದ್ದೆಲ್ಲ ಸರಿ, ಅವನು ನಿಂತ ಅಂದ್ರೆ ನನ್ನ ಬುದ್ಧಿನೇ ಕೆಟ್ಟ ಹೋಗುತ್ತೆ. ಅವನು ಕಲಿ ಕರಿ ಅರ್ಥ ಮಾಡೋದು, ಅದಕ್ಕೆ ಕಲ್ಯಾವೇಶ ಅಂತ ಕರೀತಾರೆ. ದುಷ್ಟ ಪದಾರ್ಥ ಮೋಸ್ಟ್ ಮೋರ್ ಅಟ್ರಾಕ್ಟಿವ್ ಯಾವಾಗಲೂ ಕೂಡ. ಒಳ್ಳೆ ಹುಡುಗನಿಗೆ ಕ್ಲಾಸ್ಗಿಂತ ಸಿನಿಮಾ ಭಾರಿ ಅಟ್ರಾಕ್ಟಿವ್, ಚಕ್ರೋಡು ಹೊರಟ್ಬಿಡ್ತಾನೆ ಮೇಲೆ. ಆ ಟೆಂಡೆನ್ಸಿ ಇರೋದೇ ಹಾಗೆ, ತಪ್ಪಿಸೋದು ಭಾರಿ ಸುಲಭ. ಇದನ್ನೆಲ್ಲ ಯೋಚನೆ ಮಾಡಿದರೆ ಅದನ್ನು ನಾವು ಎದುರಿಸಬೇಕಾದ್ರೆ ಮಾತ್ರ ಒಳ್ಳೆ ವೆಪನ್ ಬೇಕು. ಅದಕ್ಕೆ ಯುದ್ಧ ಗೆಲ್ಲಬೇಕಾದ್ರೆ ಬರೀ ಕೈಯಿಂದ ಯುದ್ಧ ಗೆಲ್ಲಕ್ಕೆ ಯಾರಿಗೂ ಆಗೋದಿಲ್ಲ, ಅದಕ್ಕೆ ಶಸ್ತ್ರ ಬೇಕು. ಈ ಸಂಸಾರ ಇದರಲ್ಲಿ ಯುದ್ಧ ಗೆಲ್ಲಬೇಕು ಅಂತಿದ್ರೆ ಅದಕ್ಕೆ ಶಸ್ತ್ರನೂ ಸಾಲದು, ಶಾಸ್ತ್ರನೇ ಬೇಕು ಅಂತ ಹೇಳುತ್ತಾರೆ. ಶಸ್ತ್ರ ಹಿಡಿದ ಬರೀ ಕೈಯಲ್ಲಿ ಹೋದರೆ ಹೇಗೆ ಸೋಲ್ತಾನೋ, ಶಾಸ್ತ್ರ ಇಲ್ಲದ ಮನುಷ್ಯ ಬದುಕಿದರೆ ಅವನು ಎಂದೂ ಯಶಸ್ವಿ ಆಗಲಾರ ಅಂತ ಹೇಳೋದಕ್ಕೆ ಸಂದೇಶ ಇದು. ಅದನ್ನೆಲ್ಲ ಕೇಳಿದನಂತೆ. ಹಾಗೆ ಮುಂದೇನು ಮಾಡ್ತಾನೆ ಎಂಬುದು ಬಹಳ ಕುತೂಹಲ, ಅದನ್ನು ನಾಳೆ ನೋಡೋಣ. ನಾಳೆ ಸನಸ್ಸುಜಾತರ ಪ್ರಶ್ನೆ ಬರುತ್ತೆ, ಇದು ವಿದುರ ನೀತಿಯ ಭಾಗ. ಸನಸ್ಸುಜಾತರ ಏನು ಹೇಳುತ್ತಾರೆ, ಮುಂದೆ ಕೃಷ್ಣನ ರಾಯಭಾರ ಬರಬೇಕು ಬಹಳ ಮುಖ್ಯವಾಗಿ, ಅದನ್ನೆಲ್ಲ ನಾಳೆ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾ.